ಮೈಸೂರು ವಿಶ್ವವಿದ್ಯಾನಿಲಯ ದೃಷ್ಟಿಯೋಜನೆ ಅರ್ಪಿಸುತ್ತಿದೆ ಬಾನುಲಿ ಪಾಠ. ಈ ಬಾನುಲಿ ಪಾಠದಲ್ಲಿ ಬಿಎ ಪದವಿಯ 5ನೇ ಸೆಮಿಸ್ಟರ್ನ ಇತಿಹಾಸ ವಿಭಾಗದ ಮೊದಲ ಪತ್ರಿಕೆಯ 3ನೇ ಘಟಕವನ್ನು ಪಾಠ ಮಾಡುವವರು ಸಹಾಯಕ ಪ್ರಾಧ್ಯಾಪಕರು ಮತ್ತು ಸಂಶೋಧಕರಾದ ವೆಂಕಟೇಶ್ ಟಿಎಸ್. ಈಗ ಕೇಳೋಣ 2ನೇ ಸಂಚಿಕೆ.
ಆತ್ಮೀಯ ತೃತೀಯ ಬಿಎ 5ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳೇ, ಇಂದಿನ ಇತಿಹಾಸ ವಿಷಯದ ಬಾನುಲಿ ಪಾಠಕ್ಕೆ ನಿಮಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ತಮಗೆ ನಿಗದಿ ಮಾಡಿರುವಂಥ ಇತಿಹಾಸದ ಪತ್ರಿಕೆ ದಕ್ಷಿಣ ಭಾರತದ ಇತಿಹಾಸ ಮತ್ತು ಸಂಸ್ಕೃತಿ 1336ರವರೆಗೆ ಅನ್ನುವಂಥ ಪತ್ರಿಕೆಯಲ್ಲಿ ಬರತಕ್ಕಂಥ ಹೊಯ್ಸಳರ ಕಾಲಘಟ್ಟ ಮತ್ತು ತಂಜಾವೂರಿನ ರಾಜರ ಇತಿಹಾಸವನ್ನು ಕುರಿತು ನಿಮಗೆ ಕಳೆದ ತರಗತಿಯಿಂದ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಅದರಂತೆ ಇಂದಿನ ತರಗತಿಯಲ್ಲಿ ಈ 3ನೇ ಘಟಕದಲ್ಲಿ ಬರತಕ್ಕಂಥ ದ್ವಾರ ಸಮುದ್ರದ ಹೊಯ್ಸಳರು ಏನಿದ್ದಾರೆ, ಆ ಹೊಯ್ಸಳರ ಪ್ರಖ್ಯಾತ ಅರಸನಾದಂಥ ವಿಷ್ಣುವರ್ಧನನ ಸಾಧನೆಗಳು ಮತ್ತು ಆತ ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸಕ್ಕೆ ಮತ್ತು ರಾಜಕೀಯ ಇತಿಹಾಸಕ್ಕೆ ಕೊಟ್ಟಿರತಕ್ಕಂಥ ಕೊಡುಗೆಗಳೇನಿದೆ, ಆ ಕೊಡುಗೆಗಳನ್ನು ಇಂದಿನ ತರಗತಿಯಲ್ಲಿ ತಮ್ಮ ಗಮನಕ್ಕೆ ನಾನು ತರ್ತಾ ಹೋಗ್ತೀನಿ. ತಾವು ಆಸಕ್ತಿಯಿಂದ ಆಲಿಸ್ತೀರಿ ಎನ್ನುವಂಥ ಅಭಿಲಾಷೆಯೊಂದಿಗೆ ಇಂದಿನ ತರಗತಿಯನ್ನು ನಾನು ಶುರು ಮಾಡ್ತಾ ಇದ್ದೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಹೊಯ್ಸಳ ಸಾಮ್ರಾಟರಲ್ಲೇ ಅತ್ಯಂತ ಪ್ರಸಿದ್ಧನಾದಂಥ ವಿಷ್ಣುವರ್ಧನ ತನ್ನ ಸಹೋದರನಾದಂಥ 1ನೇ ವೀರಬಲ್ಲಾಳನ ಮರಣಾನಂತರ ಅಧಿಕಾರಕ್ಕೆ ಬಂದ. ಅಂದರೆ ಈತ ಕ್ರಿಸ್ತಶಕ 1108ರಲ್ಲಿ ಅಧಿಕಾರಕ್ಕೆ ಬಂದಂಥವನು 1152ರವರೆಗೆ ಅಧಿಕಾರವನ್ನು ನಡೆಸಿದ. ಆ ಮೂಲಕ ಕರ್ನಾಟಕ ಸಾಂಸ್ಕೃತಿಕ ಚರಿತ್ರೆಯನ್ನು ವಿಸ್ತಾರ ಮಾಡಿದಂಥ ಕೀರ್ತಿಗೆ ಈತ ಪಾತ್ರನಾಗಿದ್ದಾನೆ. ನಿಮಗೆ ಕಳೆದ ತರಗತಿಯಲ್ಲೇ ಹೇಳ್ತಾ ಇದ್ದೆ, ವಿಷ್ಣುವರ್ಧನನ ಮೂಲ ಹೆಸರು ಬಿಟ್ಟಿದೇವ. ಈತ ಎರೆಯಂಗನ 2ನೇ ಮಗ ಮತ್ತು 1ನೇ ಬಲ್ಲಾಳನ ಸಹೋದರ. ಯಾವಾಗ 1108ರಲ್ಲಿ 1ನೇ ವೀರಬಲ್ಲಾಳ ಮರಣವನ್ನು ಹೊಂದಿದ್ನೋ, ಅವನಿಗೆ ಗಂಡು ಮಕ್ಕಳಿಲ್ಲದೇ ಇದ್ದುದರಿಂದ ಅವನ ಸಹೋದರನಾದಂಥ ವಿಷ್ಣುವರ್ಧನ ಅಧಿಕಾರಕ್ಕೆ ಬಂದ. ಅಧಿಕಾರಕ್ಕೆ ಬರುವಂಥ ಸಂದರ್ಭದಲ್ಲಿ ಯುದ್ಧಕ್ಕೆ ಸಂಬಂಧಪಟ್ಟಂಥ ಮತ್ತು ಆಡಳಿತಕ್ಕೆ ಸಂಬಂಧಪಟ್ಟಂಥ ಅಪಾರ ಅನುಭವವನ್ನು ವಿಷ್ಣುವರ್ಧನ ಪಡೆದಿದ್ದ. ಜೊತೆಗೆ ವಿನಯಾದಿತ್ಯನ ಕಾಲದಲ್ಲಿ, ಅಂದರೆ ತನ್ನ ತಾತ ವಿನಯಾದಿತ್ಯನ ಕಾಲದಲ್ಲಿ ನಂಜನಗೂಡಿನ ಪ್ರಾಂತ್ಯಾಧಿಕಾರಿಯಾಗಿ ಈತ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದ. ಹಾಗಾಗಿ ಸೈನಿಕವಾಗಿ ಆಡಳಿತಾತ್ಮಕವಾಗಿ ಅಪಾರ ಅನುಭವವನ್ನು ಪಡೆದಿದ್ದಂಥ ವಿಷ್ಣುವರ್ಧನ ಅಧಿಕಾರಕ್ಕೆ ಬಂದ ಮೇಲೆ ತನ್ನ ರಾಜ್ಯವನ್ನು ಸೈನಿಕ ಶಕ್ತಿಯನ್ನು ಉಪಯೋಗಿಸುವುದರ ಮೂಲಕ, ಸಂಪನ್ಮೂಲಗಳನ್ನು ಸಂಘಟಿಸುವುದರ ಮೂಲಕ ಹೊಯ್ಸಳ ರಾಜ್ಯವನ್ನು ಹೊಯ್ಸಳ ಸಾಮ್ರಾಜ್ಯವನ್ನಾಗಿ ಪರಿವರ್ತನೆ ಮಾಡಿದ್ದಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಅಂದರೆ ತನ್ನ ರಾಜ್ಯವನ್ನು ವಿಸ್ತರಿಸುವುದರ ಮೂಲಕ, ಆ ವಿಸ್ತರಿಸಬೇಕಾದರೆ ಹಲವಾರು ದಂಡಯಾತ್ರೆಗಳನ್ನು ಕೈಗೊಳ್ಳಬೇಕಾಗ್ತದೆ. ಹಾಗಾಗಿ ಹಲವಾರು ದಂಡಯಾತ್ರೆಗಳನ್ನು ಕೈಗೊಳ್ಳುವುದರ ಮೂಲಕ ಈತ ವಿಶಾಲವಾದಂಥ ಹೊಯ್ಸಳ ಸಾಮ್ರಾಜ್ಯಕ್ಕೆ ಭದ್ರವಾದಂಥ ಬುನಾದಿಯನ್ನು ಹಾಕಿರುವಂಥದ್ದು ನಮಗೆ ಸ್ಪಷ್ಟವಾಗ್ತದೆ. ಅಂದರೆ ವಿಷ್ಣುವರ್ಧನ ಅಧಿಕಾರಕ್ಕೆ ಬಂದ ಮೇಲೆ ಆರಂಭದಲ್ಲಿ ತನ್ನ ಸಾಮ್ರಾಟರಾದಂಥ, ಅಂದರೆ ತಮಗೆ ಕಳೆದ ತರಗತಿಯಲ್ಲಿ ಸ್ಪಷ್ಟಪಡಿಸಿರುವ ಹಾಗೆ ಹೊಯ್ಸಳರು ಕಲ್ಯಾಣಿ ಚಾಲುಕ್ಯರ ಸಾಮಂತ ಅರಸರು, ಅಂದರೆ ಕಲ್ಯಾಣಿ ಚಾಲುಕ್ಯರ ಪ್ರಭುತ್ವವನ್ನು ಒಪ್ಪಿಕೊಂಡಂಥ ಅರಸರಾಗಿದ್ದರು. ಇದನ್ನು ಗಮನದಲ್ಲಿಟ್ಟುಕೊಂಡಿದ್ದಂಥ ವಿಷ್ಣುವರ್ಧನ ಚಾಲುಕ್ಯರಿಗೆ ಯಾವುದೇ ರೀತಿಯಾದ ಅಸಮಾಧಾನವನ್ನು ಉಂಟು ಮಾಡದೇನೆ ತನ್ನ ರಾಜ್ಯವನ್ನು ವಿಸ್ತರಿಸಬೇಕು ಅನ್ನುವಂಥ ಗುರಿಯನ್ನು ಹೊಂದಿದ್ದ. ಹಾಗಾಗಿ ಈತ ಏನು ಮಾಡ್ದ, ಹೊಯ್ಸಳ ರಾಜ್ಯದ ಪೂರ್ವದಲ್ಲಿದ್ದಂಥ ತಲಕಾಡಿನ ಪ್ರದೇಶಗಳನ್ನು, ಅಂದರೆ ತಲಕಾಡಿಗೆ ಸೇರಿದಂಥ ಪ್ರದೇಶಗಳನ್ನು ಆಕ್ರಮಿಸಿ ಅಲ್ಲಿದ್ದಂಥ ನಂಗಲಿ, ಕೊಂಗು, ಕೊಯಮತ್ತೂರುಗಳನ್ನು ಮತ್ತು ಅಲ್ಲಿದ್ದಂಥ ಸಣ್ಣ ಪುಟ್ಟ ನಾಯಕರುಗಳನ್ನು ಸೋಲಿಸಿ ಆ ಪ್ರದೇಶಗಳನ್ನು ವಶಪಡಿಸಿಕೊಂಡಂಥದನ್ನು ನಾವು ಕಾಣ್ತೀವಿ. ಅಂದರೆ ಈತ ಇಲ್ಲಿ ತನ್ನ ಸಾಮ್ರಾಟನಾಗಿರ್ತಕ್ಕಂಥ ಚಾಲುಕ್ಯರಿಗೆ, ಅಂದರೆ ಕಲ್ಯಾಣ ಚಾಲುಕ್ಯರಿಗೆ ಯಾವುದೇ ರೀತಿಯಾದಂಥ ಅಸಮಾಧಾನವನ್ನು ಉಂಟು ಮಾಡದೇನೆ ಅವರಿಗೆ ನಿಷ್ಠನಾಗಿತ್ತುಕೊಂಡೇನೆ ತನ್ನ ರಾಜ್ಯವನ್ನು ವಿಸ್ತರಿಸುವಂಥ ಒಂದು ಆಲೋಚನೆಯನ್ನು ಮಾಡಿದ್ದಂಥದ್ದು ವಿಷ್ಣುವರ್ಧನನ ಹೆಗ್ಗಳಿಕೆ ಅಂದರೆ ಬಹುಶಃ ತಪ್ಪಾಗಲಾರದು. ತರುವಾಯ ಈತ ನಂಗಲಿ, ಕೊಂಗು, ಕೊಯಮುತ್ತೂರುಗಳಲ್ಲಿದ್ದಂಥ ಸಣ್ಣ ಪುಟ್ಟ ನಾಯಕರನ್ನು ಸೋಲಿಸಿದ ಮೇಲೆ ಉಚ್ಚಂಗಿಯ ಪಾಂಡ್ಯರನ್ನು, ನೊಳಂಬವಾಡಿಯ ರಾಜರುಗಳನ್ನು ಸೋಲಿಸುವುದರ ಮೂಲಕ, ಅವರುಗಳ ಮೇಲೆ ವಿಜಯವನ್ನು ಸಾಧಿಸುವುದರ ಮೂಲಕ ಉಚ್ಚಂಗಿಗೊಂಡ ಮತ್ತು ನೊಳಂಬವಾಡಿಗೊಂಡ ಅನ್ನುವಂಥ ಬಿರುದುಗಳನ್ನು ಧರಿಸಿದಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಅದರಲ್ಲೂ ಉತ್ತರ ಕರ್ನಾಟಕದ ಧಾರವಾಡ ಮತ್ತು ಬಳ್ಳಾರಿಯ ಪ್ರದೇಶಗಳನ್ನು ಜಯಿಸುವುದರ ಮೂಲಕ, ಗದುಗಿನ ಸಮೀಪದಲ್ಲಿದ್ದಂಥ ಬಂಕಾಪುರ ಏನಿದೆ ಅಲ್ಲಿ ಬೀಡು ಬಿಡುವುದರ ಮೂಲಕ ಉತ್ತರ ಕರ್ನಾಟಕದ ಬಹುತೇಕ ಭಾಗಗಳನ್ನು ಕೂಡ ಹೊಯ್ಸಳ ರಾಜ್ಯಕ್ಕೆ ಸೇರ್ಪಡೆಯನ್ನು ಮಾಡಿಕೊಂಡಂಥದ್ದು ಕೂಡ ವಿಷ್ಣುವರ್ಧನನ ಹೆಗ್ಗಳಿಕೆ, ಆತನ ಸೈನಿಕ ಸಾಧನೆಗಳಲ್ಲಿ ಅತಿ ಮುಖ್ಯವಾದಂಥದ್ದು ಅಂದರೆ ತಪ್ಪಾಗಲಾರದು. ಹಾಗಾಗಿ ಈತ ಉತ್ತರ ಕರ್ನಾಟಕದ ಭಾಗಗಳನ್ನು ಮತ್ತು ಹೊಯ್ಸಳ ರಾಜ್ಯದ ಪೂರ್ವದಲ್ಲಿದ್ದಂಥ ತಲಕಾಡು ಪ್ರದೇಶಗಳನ್ನು ಗೆದ್ದುಕೊಂಡ ಮೇಲೆ ಮತ್ತು ಉಚ್ಚಂಗಿಯ ಪಾಂಡ್ಯರನ್ನು ಮತ್ತು ನೊಳಂಬವಾಡಿಯ ರಾಜರುಗಳನ್ನು ಸೋಲಿಸಿದ ಮೇಲೆ ಪಶ್ಚಿಮ ಕರಾವಳಿಯ ಭಾಗಗಳಾಗಿದ್ದಂಥ ಬನವಾಸಿ, ಬೆಳ್ವಲ, ಹಲಸಿಗೆ, ಚಂಗಾಳ್ವ ಮತ್ತು ಕೊಂಗಾಳ್ವರ ಪ್ರದೇಶಗಳನ್ನು ಈತ ವಶಪಡಿಸ್ಕೊಂಡ. ತರುವಾಯ ಕೊಂಗಾಳ್ವ ರಾಜಕುಮಾರಿಯಾದಂಥ ಚಂದಲದೇವಿಯನ್ನು ವಿವಾಹವಾಗುವುದರ ಮೂಲಕ ಕೊಂಗಾಳ್ವರ ಜೊತೆಯಲ್ಲಿ ವೈವಾಹಿಕ ಸಂಬಂಧವನ್ನು ಬೆಳೆಸುವಂಥ ಒಂದು ಕೆಲಸವನ್ನು ಮಾಡಿದ. ಜೊತೆಗೆ ಕೊಂಗಾಳ್ವರು ಸದಾಕಾಲ ಹೊಯ್ಸಳರಿಗೆ ನಿಷ್ಠರಾಗಿ ಮತ್ತು ಸಂಬಂಧಿಕರಾಗಿ ಕಾರ್ಯನಿರ್ವಹಿಸುವಂಥ ಒಂದು ವ್ಯವಸ್ಥೆಯನ್ನು ಏರ್ಪಾಡು ಮಾಡಿದ. ಅದರ ಜೊತೆಗೆ ಈ ಏನೆಲ್ಲ ಗೆದ್ದನೋ ಪ್ರದೇಶಗಳನ್ನು ತಲಕಾಡಿನ ಪ್ರದೇಶಗಳಿಂದ ಹಿಡಿದು ಉಚ್ಚಂಗಿ ಪಾಂಡ್ಯ ಮತ್ತು ನೊಳಂಬವಾಡಿಯ ರಾಜರುಗಳನ್ನು ಸೋಲಿಸುವುದರಿಂದ ಹಿಡಿದು ಉತ್ತರ ಕರ್ನಾಟಕದ ಬಂಕಾಪುರವನ್ನು, ಧಾರವಾಡದ ವಿವಿಧ ಭಾಗಗಳನ್ನು ಏನು ತನ್ನ ವಶಕ್ಕೆ ತೆಗೆದುಕೊಂಡ ಈ ಎಲ್ಲ ವಿಜಯಗಳೇನಿದೆ ಇವು ಹೊಯ್ಸಳ ರಾಜ್ಯದ ಸೈನಿಕ ಶಕ್ತಿಯನ್ನು ಮತ್ತು ಆರ್ಥಿಕ ಸಂಪನ್ಮೂಲಗಳನ್ನು ಹೆಚ್ಚು ಮಾಡಿದಂಥದ್ದು ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ಅಂಶ. ಹಾಗಾಗಿ ರಾಜ್ಯವಾಗಿದ್ದಂಥ ಹೊಯ್ಸಳ ಮನೆತನ ಮುಂದೆ ಸಾಮ್ರಾಜ್ಯವಾಗಿ ಬೆಳೆಯಲಿಕ್ಕೆ ಬೇಕಾಗಿರತಕ್ಕಂಥ ಆರ್ಥಿಕ ಸಂಪನ್ಮೂಲವನ್ನು, ಸೈನಿಕ ಸಂಪನ್ಮೂಲವನ್ನು ಈ ಎಲ್ಲ ವಿಜಯಗಳು ವಿಷ್ಣುವರ್ಧನನಿಗೆ ದೊರಕಿಸಿಕೊಟ್ಟು. ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕಾದಂಥ ಮತ್ತೊಂದು ಅಂಶ ಏನಪ್ಪ ಅಂತ ಹೇಳಿದ್ರೆ, ಹೊಯ್ಸಳ ಅರಸರಿಗೆ ಸದಾಕಾಲ ಒಂದು ರೀತಿ ವೈರಿಗಳಾಗಿದ್ದಂಥವರು ಚೋಳರು. ಹಾಗಾಗಿ ಗಂಗವಾಡಿಯ ಪ್ರದೇಶಗಳೇನಿದ್ದೋ ಅವೆಲ್ಲವೂ ಕೂಡ ಚೋಳರ ವಶದಲ್ಲಿದ್ದವು. ಇದನ್ನು ಗಮನಿಸಿದಂಥ ವಿಷ್ಣುವರ್ಧನ ಏನು ಮಾಡ್ದ, ಚೋಳರ ವಶದಲ್ಲಿದ್ದಂಥ ಗಂಗವಾಡಿಯ ಪ್ರದೇಶಗಳನ್ನು, ಅದರಲ್ಲೂ ತಲಕಾಡಿನ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುವುದಕ್ಕೋಸ್ಕರ ಏನು ಮಾಡ್ದ, ಬಲಿಷ್ಠ ಸೈನ್ಯದೊಂದಿಗೆ ಆ ಎಲ್ಲ ಪ್ರದೇಶಗಳ ಮೇಲೆ ದಾಳಿಯನ್ನು ಮಾಡ್ದ. ಆ ದಾಳಿಯ ಸಂದರ್ಭದಲ್ಲಿ ತಲಕಾಡನ್ನು ನೋಡ್ಕೊಳ್ತಾ ಇದ್ದಂಥ ಚೋಳ ಪ್ರಾಂತ್ಯಾಧಿಕಾರಿ ಯಾರಪ್ಪ ಅಂತ ಅಂದರೆ ಆದಿಯಮ ಅನ್ನುವಂಥವನು ಅಲ್ಲಿ ತಲಕಾಡಿನ ಭಾಗಗಳನ್ನು ನೋಡ್ಕೊಳ್ತಾ ಇದ್ದ. ಈತ ಚೋಳರ ಪ್ರಾಂತ್ಯಾಧಿಕಾರಿಯಾಗಿದ್ದ. ಆತ ಏನು ಮಾಡ್ದ, ವಿಷ್ಣುವರ್ಧನನ ಸೈನ್ಯವನ್ನು ಎದುರಿಸಲಿಕ್ಕೆ ಆಗದೇನೆ ಸೋತು ಪಲಾಯನ ಮಾಡ್ದ. ಹಾಗಾಗಿ ಯಾವಾಗ ಆದಿಯಮ ಪಲಾಯನ ಮಾಡಿದ್ನೋ, ಆದಿಯಮನ ಸಹಾಯಕ್ಕೆ ಬಂದಂಥ ಚೋಳರ ದಂಡನಾಯಕರಾದಂಥ ದಾಮೋದರ ಮತ್ತು ನರಸಿಂಹವರ್ಮ ಇವರೂ ಕೂಡ ವಿಷ್ಣುವರ್ಧನನ ಸೈನ್ಯವನ್ನು ಎದುರಿಸಲಿಕ್ಕಾಗದೇನೆ ಸೋತು ಸೋಲನ್ನು ಅನುಭವಿಸಿದಂಥದ್ದು ಪ್ರಮುಖವಾದಂಥ ಅಂಶ. ಹಾಗಾಗಿ ಕ್ರಿಸ್ತಶಕ 1117 ತಲಕಾಡು ಚೋಳರಿಂದ ಸಂಪೂರ್ಣವಾಗಿ ಮುಕ್ತಿಯಾಗಿ ಹೊಯ್ಸಳರ ಅಧಿಪತ್ಯಕ್ಕೆ ಅಂದರೆ ಹೊಯ್ಸಳರ ವಶವಾದಂಥದ್ದು ಇಲ್ಲಿ ಉಲ್ಲೇಖವನ್ನು ಮಾಡಲೇಬೇಕಾಗಿರುವಂಥ ಅಂಶ. ಏಕೆಂದರೆ ಆ ಕಾಲಘಟ್ಟಕ್ಕೆ ವಿಷ್ಣುವರ್ಧನ ಏಳಿಗೆಗೆ ಬರುವಂಥ ಕಾಲಘಟ್ಟಕ್ಕೆ ಚೋಳರು ಬಹುದೊಡ್ಡ ಮಟ್ಟದಲ್ಲಿ ದಡೀ ದಕ್ಷಿಣ ಭಾರತದ ಆಡಳಿತದ ಮೇಲೆ ತಮ್ಮ ಹಿಡಿತವನ್ನು ಹೊಂದಿದ್ರು. ಹಾಗಾಗಿ ಯಾವಾಗ ಅಂಥ ಚೋಳರ ಮೇಲೆ ವಿಷ್ಣುವರ್ಧನ ವಿಜಯವನ್ನು ಸಾಧಿಸಿದ್ನೋ ಅದು ಬಹಳ ದೊಡ್ಡ ಹೆಸರನ್ನು ವಿಷ್ಣುವರ್ಧನಿಗೆ ತಂದುಕೊಡ್ತು. ಹಾಗಾಗಿ ಏನು ಮಾಡ್ದ, ಈ ಚೋಳ ಅರಸರ ವಿಜಯದ ನೆನಪಿಗಾಗಿ ತಲಕಾಡಿನಲ್ಲಿ ಈತ ಏನು ಮಾಡ್ದ, ಕೀರ್ತಿನಾರಾಯಣ ಅನ್ನುವಂಥ ಒಂದು ದೇವಾಲಯವನ್ನು ಕಟ್ಟಿಸುವುದರ ಮೂಲಕ ಚಿನ್ನದ ನಾಣ್ಯಗಳನ್ನು ಟಂಕಿಸ್ತಾ ಈ ವಿಜಯದ ನೆನಪಿಗೋಸ್ಕರ. ಹಾಗಾಗಿ ಆ ನಾಣ್ಯಗಳ ಮೇಲೆ ಏನು ಚಿನ್ನದ ನಾಣ್ಯಗಳನ್ನು ಟಂಕಿಸ್ತಾ ಚಿನ್ನದ ನಾಣ್ಯಗಳ ಮೇಲೆ ಶ್ರೀ ತಲಕಾಡುಗೊಂಡ ಅನ್ನುವಂಥ ಬಿರುದನ್ನು ಅಲೇಖ್ಯಗೊಳಿಸಿರ್ತಕ್ಕಂಥದ್ದು ಅಂದರೆ ಅದರ ಮೇಲೆ ಕೆತ್ತಿರ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಅಂದರೆ ಚೋಳರ ಮೇಲಿನ ವಿಜಯ ಏನಿದೆ, ಆ ವಿಜಯ ವಿಷ್ಣುವರ್ಧನನನ್ನು ಮತ್ತು ಆತನ ಸಾಮರ್ಥ್ಯವನ್ನು, ಆತನ ಪರಾಕ್ರಮವನ್ನು ಇಡೀ ದಕ್ಷಿಣ ಭಾರತಕ್ಕೆ ಪಸರಿಸುವಲ್ಲಿ ಸಹಕಾರಿಯಾಯಿತು ಅಂದರೆ ಅದು ತಪ್ಪಾಗಲಾರದು. ಹಾಗಾಗಿ ಚೋಳರ ಮೇಲಿನ ವಿಜಯದ ತರುವಾಯ ಈತ ವೀರಗಂಗಾ ಅನ್ನುವಂಥ ಬಿರುದನ್ನು ಕೂಡ ಪಡ್ಕೊಂಡ. ಅದರಲ್ಲೂ ಬಿರುದನ್ನು ಪಡ್ಕೊಂಡ ಮೇಲೆ ನಮಗೆ ಮಳವಳ್ಳಿ ಹತ್ರ ಒಂದು ಶಾಸನ ಸಿಕ್ಕಿದೆ. ಆ ಮಳವಳ್ಳಿ ಶಾಸನದಿಂದ ನಮ್ಗೆ ಗೋಚರ ಆಗ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ಚೋಳರ ವಶದಲ್ಲಿದ್ದಂಥ ಗಂಗರ ಮತ್ತೊಂದು ರಾಜಧಾನಿ ಯಾವುದಿದೆ ಅಂದರೆ ಕೋಲಾರ ಅಥವಾ ಕೋಲಾಲ ಅಂತ ಏನು ಕರಿತೀವಿ, ಅದನ್ನೂ ಕೂಡ ವಿಷ್ಣುವರ್ಧನ ವಶಪಡಿಸಿಕೊಳ್ಳುವುದರ ಮೂಲಕ ಈತ ತನ್ನ ದಂಡಯಾತ್ರೆಯನ್ನು ಕಂಚಿವರೆಗೂ ಕೂಡ ಮುಂದುವರಿಸ್ಕೊಂಡು ಹೋದ. ಕಂಚಿವರೆಗೂ ಕೂಡ ಮುಂದುವರಿಸ್ಕೊಂಡು ಹೋಗಿ ಕಂಚಿಯನ್ನು ವಶಪಡಿಸಿಕೊಳ್ಳುವುದರ ಮೂಲಕ ಕಂಚಿಗೊಂಡ ಅನ್ನುವಂಥ ಬಿರುದನ್ನು ಕೂಡ ಈತ ಪಡೆದ ಅನ್ನುವಂಥದ್ದು ನಮಗಿಲ್ಲಿ ಗೋಚರ ಆಗ್ತದೆ. ಅಂದರೆ 1117 ಏನು ತಲಕಾಡನ್ನು ಸಂಪೂರ್ಣವಾಗಿ ಚೋಳರಿಂದ ಮುಕ್ತಿಗೊಳಿಸಿದ್ನೋ, ಆ ತರುವಾಯ ಇವನು ಕೋಲಾರವನ್ನು ವಶಪಡಿಸ್ಕೊಂಡ ಮತ್ತು ಚೋಳರಿಂದ ಕಂಚಿಯನ್ನೂ ಕೂಡ ವಶಪಡಿಸಿಕೊಳ್ಳುವುದರ ಮೂಲಕ ಕಂಚಿಗೊಂಡ ಅನ್ನುವಂಥ ಬಿರುದನ್ನು ಪಡೆದಂಥದ್ದು ಇತಿಹಾಸದಲ್ಲಿ ಉಲ್ಲೇಖವಾಗಿರುವಂಥ ಪ್ರಮುಖವಾದಂಥ ಅಂಶ. ಆತ್ಮೀಯ ವಿದ್ಯಾರ್ಥಿಗಳೇ, ಇದರ ಜೊತೆಗೆ ಮಧುರೆ ಮತ್ತು ರಾಮೇಶ್ವರದವರೆಗೂ ಕೂಡ, ಮಧುರೆ ಮತ್ತು ರಾಮೇಶ್ವರ ಏನಿದೆ ಅಲ್ಲಿವರೆಗೂ ಕೂಡ ಹೊಯ್ಸಳ ಸೈನ್ಯವನ್ನು ಕರ್ಕೊಂಡು ಹೋಗಿ ತನ್ನ ವಿಜಯ ಯಾತ್ರೆಯನ್ನು ಮುಂದುವರಿಸಿರುವಂಥದ್ದು ಕೂಡ ಹಲವಾರು ಶಾಸನಗಳಿಂದ ನಮಗೆ ಗೋಚರ ಆಗ್ತದೆ. ಹಾಗಾಗಿ ಈ ಎಲ್ಲ ವಿಜಯದ ತರುವಾಯ ಏನು ತಾನು ವಶಪಡಿಸ್ಕೊಂಡ, ಚೋಳರಿಂದ ವಶಪಡಿಸ್ಕೊಂಡಂಥ ಎಲ್ಲ ಪ್ರದೇಶಗಳನ್ನು ವಶಪಡಿಸ್ಕೊಂಡ ತರುವಾಯ ರಾಜಧಾನಿಗೆ ಹಿಂದಿರುಗದಂಥ ವಿಷ್ಣುವರ್ಧನ ಏನು ಮಾಡ್ದ, ಆ ಎಲ್ಲ ಪ್ರದೇಶಗಳಲ್ಲಿ ಎಲ್ಲವನ್ನು ಒಟ್ಟುಗೂಡಿಸಿ ಅವುಗಳ ಎಲ್ಲ ಪ್ರದೇಶಗಳನ್ನು ಸಂಘಟಿಸಿ ಅಲ್ಲಿ ಉತ್ತಮವಾದಂಥ ಆಡಳಿತ ವ್ಯವಸ್ಥೆಯನ್ನು ತರುವುದಕ್ಕೆ, ಪರಿಚಯಿಸುವುದಕ್ಕೋಸ್ಕರ ಮತ್ತು ಆಡಳಿತವನ್ನು ಉತ್ತಮಪಡಿಸುವಂಥ ಒಂದು ಕೆಲಸದಲ್ಲಿ ಆತ ಕಾರ್ಯಪ್ರವೃತ್ತನಾದಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಹಾಗಾಗಿ ಸೈನಿಕ ಸಾಧನೆ ಏನಿದೆ, ವಿಷ್ಣುವರ್ಧನನ ಸೈನಿಕ ಸಾಧನೆಯಲ್ಲಿ ಚೋಳರೊಂದಿಗೆ ನಡೆದಂಥ ಯುದ್ಧಗಳು ಏನಿದೆ, ಆ ಯುದ್ಧಗಳು ಬಹಳ ಪ್ರಮುಖವಾದಂಥ ಸ್ಥಾನವನ್ನು ಇವತ್ತಿಗೂ ಕೂಡ ಕರ್ನಾಟಕದ ಚರಿತ್ರೆಯಲ್ಲಿ ಪಡೆದಿರತಕ್ಕಂಥದ್ದು ಉಲ್ಲೇಖನೀಯವಾದಂಥ ಅಂಶ. ತರುವಾಯ ಈತ ತನ್ನ ಸಾಮಂತ ಅರಸರಾದಂಥ ತನ್ನ ಪ್ರಭುಗಳು ಅಂದರೆ ಚಾಲುಕ್ಯರಿಗೆ ಸಾಮಂತನಾಗಿದ್ದಂಥವನು ಹೊಯ್ಸಳ ಅರಸ. ಹಾಗಾಗಿ ತನ್ನ ಪ್ರಭುಗಳೇನಿದ್ರು, ಚಕ್ರವರ್ತಿಗಳೇನಿದ್ರು, ಅವರ ಜೊತೆಯಲ್ಲೂ ಕೂಡ ಈತ ಸಾಕಷ್ಟು ಯುದ್ಧಗಳನ್ನು ಮಾಡಬೇಕಾಯಿತು. ಏಕೆಂದರೆ ವಿಷ್ಣುವರ್ಧನನಿಗೆ ಆದಷ್ಟು ಬೇಗ ಹೊಯ್ಸಳ ಸಾಮ್ರಾಜ್ಯವನ್ನು ಸ್ವತಂತ್ರ ಸಾಮ್ರಾಜ್ಯವನ್ನಾಗಿ ರೂಪಿಸಬೇಕು ಅನ್ನುವಂಥ ಕನಸು ಇತ್ತು. ಹಾಗಾಗಿ ಈತ ಏನು ಮಾಡ್ದ, ಚಾಲುಕ್ಯರ ಜೊತೆಯಲ್ಲೂ ಕೂಡ ಯುದ್ಧವನ್ನು ಮಾಡಬೇಕಾಯಿತು. ಹಾಗಾಗಿ ಅದರಲ್ಲೂ ಚಾಲುಕ್ಯರ ಪ್ರಖ್ಯಾತ ಅರಸ ಅಂತ ನಾವೇನು ಕರಿತೀವಿ, ಕಲ್ಯಾಣಿ ಚಾಲುಕ್ಯರ ಪ್ರಖ್ಯಾತ ಅರಸನಾಗಿದ್ದಂಥ ಆರನೇ ವಿಕ್ರಮಾದಿತ್ಯ ಅಂತೂ ವಿಷ್ಣುವರ್ಧನ ಎಲ್ಲ ಸೈನಿಕ ಸಾಧನೆಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದ. ಜೊತೆಗೆ ಸೂಕ್ಷ್ಮವಾಗಿ ಗಮನಿಸುವುದರ ಜೊತೆಗೆ ಆ ಎಲ್ಲ ಸೈನಿಕ ಸಾಧನೆಗಳು ಈತನಿಗೆ ಅಂದರೆ ಆರನೇ ವಿಕ್ರಮಾದಿತ್ಯನಿಗೆ ಒಂದು ರೀತಿಯಾದಂಥ ಅಸೂಯೆಯನ್ನು ಉಂಟು ಮಾಡಿದ್ದಂಥದ್ದು ಇಲ್ಲಿ ಗಮನಿಸಬೇಕಾಗಿರುವಂಥದ್ದು. ಹಾಗಾಗಿ ಇವನೇನು ಮಾಡ್ದ, ಆರನೇ ವಿಕ್ರಮಾದಿತ್ಯ ವಿಷ್ಣುವರ್ಧನನ ವಿಜಯಗಳನ್ನು ಧಿಕ್ಕರಿಸ್ತಕ್ಕಂಥ ಮತ್ತು ಆತನನ್ನು ತನ್ನ ಹದ್ದುಬಸ್ತಿನಲ್ಲಿಡುವಂಥ ಒಂದು ಕೆಲಸವನ್ನು ಮಾಡ್ದ. ಹಾಗಾಗಿ ವಿಷ್ಣುವರ್ಧನನ ಮೇಲೆ ತನ್ನ ಅನೇಕ ಸಾಮಂತರನ್ನು ಮತ್ತು ಮಹಾಮಂಡಲೇಶ್ವರರನ್ನೆಲ್ಲರನ್ನು ಒಟ್ಟುಗೂಡಿಸ್ಕೊಂಡು ಅಂದರೆ ಭಾಳ ಒಟ್ಟುಗೂಡಿದ ಒಂದು ಸೈನ್ಯವನ್ನು ತೆಗೆದುಕೊಂಡು ವಿಷ್ಣುವರ್ಧನನ ಮೇಲೆ ಅಂದರೆ ಹೊಯ್ಸಳ ರಾಜ್ಯದ ಮೇಲೆ ದಾಳಿಯನ್ನು ಮಾಡ್ದ. ಕ್ರಿಸ್ತಶಕ 1118 ಹಾಸನ ಜಿಲ್ಲೆಯ ಕಣ್ಣೇಗಾಲ ಅನ್ನುವಂಥ ಒಂದು ಸ್ಥಳದಲ್ಲಿ ಹೊಯ್ಸಳ ಅರಸರಿಗೂ ಮತ್ತು ಚಾಲುಕ್ಯರಿಗೂ ಭೀಕರವಾದ ಯುದ್ಧ ನಡೆಯಿತು. ಆ ಯುದ್ಧದಲ್ಲಿ ವಿಷ್ಣುವರ್ಧನನ ದಂಡನಾಯಕರಾದಂಥ ಗಂಗರಾಜ ಮತ್ತು ಚಾಮದೇವರು ವೀರಾವೇಶದಿಂದ ಹೋರಾಟವನ್ನು ಮಾಡಿದ್ರು. ಜೊತೆಗೆ ರಾತ್ರಿ ವೇಳೆಯಲ್ಲಿ ಚಾಲುಕ್ಯ ಸೈನ್ಯದ ಮೇಲೆರಗಿ ವೈರಿ ಸೈನ್ಯವನ್ನು ಧ್ವಂಸ ಮಾಡಿದ್ರು. ಹೊಯ್ಸಳರು ಇನ್ನೇನು ತುಂಗಭದ್ರೆಯನ್ನು ದಾಟಿ ಕದಂಬ ರಾಜ್ಯವನ್ನು ಜಯಿಸಬೇಕಾಗಿತ್ತು ಮತ್ತು ಜಯಿಸಿದ್ರು. ಆ ಸಂದರ್ಭದಲ್ಲಿ ಆರನೇ ವಿಕ್ರಮಾದಿತ್ಯನ ಸಾಮಂತನಾದಂಥ ಪೆರಮಾಡಿ ದೇವ ಸಿಂಧ್ ಏನು ಮಾಡ್ದ, ಹೊಯ್ಸಳರ ಆಕ್ರಮಣಗಳನ್ನು ಸಂಪೂರ್ಣವಾಗಿ ತಡೆದ. ಅಂದರೆ ಹೊಯ್ಸಳರು ಏನು ಮುನ್ನುಗ್ಗಿ ಕದಂಬ ರಾಜ್ಯವನ್ನು ಜಯಿಸಿ ಬಹುತೇಕ ಆರನೇ ವಿಕ್ರಮಾದಿತ್ಯನಿಗೆ ಸೇರಿದಂಥ ಬಹುತೇಕ ಭಾಗಗಳನ್ನು ಏನು ವಶಪಡಿಸ್ಕೊಳ್ಳಿಕ್ಕೆ ಮುನ್ನುಗ್ತಾ ಇದ್ರು, ಮುನ್ನುಗ್ಗುವಿಕೆಯನ್ನು ಆರನೇ ವಿಕ್ರಮಾದಿತ್ಯನ ಸಾಮಂತ ಅರಸನಾದಂಥ ಪೆರಮಾಡಿ ದೇವ ಸಿಂಧ ನಿಲ್ಲಿಸುವುದರ ಮೂಲಕ, ಅಂದರೆ ವಿಷ್ಣುವರ್ಧನನಿಗೆ ಮತ್ತು ಆತನ ಸೈನ್ಯವನ್ನು ಸೋಲಿಸುವುದರ ಮೂಲಕ ಆತನ ವಿಷ್ಣುವರ್ಧನನ ದಾಳಿ ಮುಂದುವರಿದ ರೀತಿಯಲ್ಲಿ ತಡೆದ. ಹಾಗಾಗಿ ವಿಷ್ಣುವರ್ಧನ ಏನು ಮಾಡಿದ, ಕೆಲ ವರ್ಷಗಳ ಕಾಲ ಈ ಚಾಲುಕ್ಯರ ಜೊತೆಗೆ ಯುದ್ಧವನ್ನು ಮಾಡದೇನೆ ಶಾಂತಿಯಿಂದ ಇದ್ದು ತನ್ನ ರಾಜ್ಯವನ್ನು ಮತ್ತು ತನ್ನ ರಾಜ್ಯದಲ್ಲಿ ಪ್ರಜಾಹಿತವಾದಂಥ ಕಾರ್ಯಗಳನ್ನು ಮಾಡುವುದರಲ್ಲಿ ಆತ ಮಗ್ನನಾದಂಥದ್ದು ಇಲ್ಲಿ ಗಮನಿಸಬೇಕಾದಂಥದ್ದು. ಆತ್ಮೀಯ ವಿದ್ಯಾರ್ಥಿಗಳೇ, ಕಣ್ಣೇಗಾಲ ಯುದ್ಧದಲ್ಲಿ ವಿಜಯವನ್ನು ಸಾಧಿಸಿ ನಂತರ ಕಾರಣಾಂತರಗಳಿಂದ ಪರಮಾಡಿ ದೇವನ ಕಾರಣದಿಂದ ಕೆಲಕಾಲ ಯುದ್ಧದಿಂದ ವಿಮುಖನಾಗಿದ್ದಂಥ ವಿಷ್ಣುವರ್ಧನ 1126 ಆರನೇ ವಿಕ್ರಮಾದಿತ್ಯ ಮರಣವನ್ನು ಹೊಂದುತ್ತಾನೆ. ಆ ಮರಣವನ್ನು ಹೊಂದಿದಂಥ ಸಂದರ್ಭದಲ್ಲಿ ತಾನು ಸ್ವತಂತ್ರ ರಾಜ ಅಂತ ಹೇಳಿ ವಿಷ್ಣುವರ್ಧನ ತನ್ನನ್ನು ತಾನು ಸಾರಿಕೊಳ್ತಾನೆ. ಆದರೆ ಆರನೇ ವಿಕ್ರಮಾದಿತ್ಯನ ನಂತರ ಚಾಲುಕ್ಯ ಸಾಮ್ರಾಟನಾದಂಥ 3 ಸೋಮೇಶ್ವರ ಏನು ಮಾಡ್ತಾನೆ, ಈ ಚಕ್ರಾಧಿಪತ್ಯವನ್ನು ಧಿಕ್ಕರಿಸ್ತಾನೆ. ಅಂದರೆ ಏನು ವಿಷ್ಣುವರ್ಧನ ಸ್ವತಂತ್ರ ಅಂತ ಹೇಳಿ ಸಾರ್ಕೊಂಡಿದ್ದ ಅದು ತಪ್ಪು ಅಂತ ಹೇಳಿ ಅದನ್ನು ಧಿಕ್ಕರಿಸ್ತಾನೆ. ಹಾಗಾಗಿ ಕ್ರಿಸ್ತಶಕ 1136 ಚಾಲುಕ್ಯ ಸಾಮ್ರಾಟನಾದಂಥ ಮುಮ್ಮಡಿ ಸೋಮೇಶ್ವರ ಅಂದರೆ 3 ಸೋಮೇಶ್ವರ ಬಂಕಾಪುರದಲ್ಲಿದ್ದಂಥ ಹೊಯ್ಸಳ ಆಡಳಿತಾಧಿಕಾರಿಯನ್ನು ಸೋಲಿಸ್ತಾನೆ. ಇದನ್ನು ಸಹಿಸದೇನೆ ಇದ್ದಂಥ ವಿಷ್ಣುವರ್ಧನ ಏನು ಮಾಡ್ತಾನೆ, 1137 ದಂಡೆತ್ತಿ ಹೋಗಿ ಬಂಕಾಪುರವನ್ನು ವಶಪಡಿಸ್ಕೊಳ್ತಾನೆ. ಜೊತೆಗೆ ಅನೇಕ ಕದಂಬ ಅರಸರನ್ನು ಸೋಲಿಸಿ ಬನವಾಸಿ ಹಾನಗಲ್ಲು ಲಕ್ಕುಂಡಿಗಳನ್ನು ಗೆದ್ದು ವೀರಗಂಗಾ ಕದಂಬ ಅನ್ನುವಂಥ ಬಿರುದನ್ನು ಧರಿಸ್ತಾನೆ. ಜೊತೆಗೆ ಈ ಎಲ್ಲ ವಿಜಯಗಳ ಸ್ಮರಣಾರ್ಥವಾಗಿ ವಿಷ್ಣುವರ್ಧನ ಏನು ಮಾಡ್ತಾನೆ, ತಲಕಾಡು, ಬೇಲೂರು, ಮೇಲುಕೋಟೆ, ಗದಗ ಮತ್ತು ಬಂಕಾಪುರ. ಮತ್ತೊಮ್ಮೆ ತಮ್ಮ ಗಮನಕ್ಕೆ, ತಲಕಾಡು, ಬೇಲೂರು, ಮೇಲುಕೋಟೆ, ಗದಗ ಮತ್ತು ಬಂಕಾಪುರಗಳಲ್ಲಿ ವಿಜಯನಾರಾಯಣ ದೇವಾಲಯಗಳನ್ನು ಕಟ್ಟಿಸ್ತಾನೆ. ಅಂದರೆ ಏನು ಚಾಲುಕ್ಯ ಸಾಮ್ರಾಟ ಮೂರನೇ ಸೋಮೇಶ್ವರನ ವಿರುದ್ಧದ ಜಯ ಏನಿದೆ ಮತ್ತು ಕದಂಬ ಅರಸರನ್ನು ಸೋಲಿಸಿದಂಥ ಜಯ ಏನಿದೆ, ಆ ಜಯದ ಸವಿ ನೆನಪಿಗಾಗಿ 5 ಕಡೆ ವಿಜಯನಾರಾಯಣ ದೇವಾಲಯಗಳನ್ನು ಕಟ್ಟಿಸ್ತಾನೆ. ಹಾಗಾಗಿ ಜೊತೆಗೆ ಈ ವಿಜಯದ ತರುವಾಯ ಹೊಯ್ಸಳ ರಾಜ್ಯವನ್ನು ಸಾಮ್ರಾಜ್ಯವನ್ನಾಗಿ ಮಾರ್ಪಡಿಸುವಂಥದ್ದು ಮೂಲಕ ಕ್ರಿಸ್ತ ಸಕ 1142 ಬಂಕಾಪುರದಲ್ಲಿ ವಿಷ್ಣುವರ್ಧನ ಮರಣವನ್ನು ಹೊಂದುತ್ತಾನೆ. ಜೊತೆಗೆ ಮರಣವನ್ನು ಹೊಂದಿದ ಮೇಲೆ ಹೊಯ್ಸಳ ದಂಡನಾಯಕನಾದಂಥ ಬೊಪ್ಪ ಅವನೇನು ಮಾಡ್ತಾನೆ, ತನ್ನ ನಾಯಕತ್ವದಲ್ಲಿ ವಿಷ್ಣುವರ್ಧನನ ಮೃತದೇಹವನ್ನು ದ್ವಾರಸಮುದ್ರಕ್ಕೆ ತಂದು ಅಲ್ಲಿ ಸಂಸ್ಕಾರವನ್ನು ಮಾಡಲಾಗ್ತದೆ. ದ್ವಾರಸಮುದ್ರ ವಿಷ್ಣುವರ್ಧನನ ಕಾಲದ ಪ್ರಮುಖ ರಾಜಧಾನಿ ಆಗಿದ್ದಂಥದ್ದು ಮತ್ತು ಮುಖ್ಯ ಆಡಳಿತ ಕೇಂದ್ರ ಆಗಿದ್ದಂಥದ್ದು ನಾವಿಲ್ಲಿ ಗಮನಿಸಬೇಕು. ತರುವಾಯ ಬಂಕಾಪುರ, ತಲಕಾಡು, ಕೋಲಾರಗಳು ಉಪರಾಜಧಾನಿಗಳಾಗಿದ್ದು ವಿಷ್ಣುವರ್ಧನ ಕಾಲದಲ್ಲಿ. ಜೊತೆಗೆ ಗಂಗವಾಡಿ, ನೊಳಂಬವಾಡಿ, ಬನವಾಸಿ, ಹಾನಗಲ್ಲು, ಪುಲಿಗೆರೆ ಪ್ರದೇಶಗಳು ಈತನ ಸಾಮ್ರಾಜ್ಯದ ಪ್ರಮುಖ ಭಾಗಗಳಾಗಿದ್ದಂಥದನ್ನು ನಾವಿಲ್ಲಿ ಉಲ್ಲೇಖ ಮಾಡಬೇಕಾಗ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, 1142 ಬಂಕಾಪುರದಲ್ಲಿ ಮರಣವನ್ನು ಹೊಂದುವುದರ ಮೂಲಕ ಏನು ತನ್ನ ಒಂದು ರಾಜಕೀಯ ಅಥವಾ ಸೈನಿಕ ಹೋರಾಟವನ್ನು ಕೊನೆಗಾಣಿಸ್ತನೋ ವಿಷ್ಣುವರ್ಧನ, ಅದರ ಜೊತೆಗೆ ತನ್ನ ಸೈನಿಕ ಹೋರಾಟವನ್ನು ಮತ್ತು ತನ್ನ ರಾಜಕೀಯ ಹೋರಾಟ ಕೊನೆಗೊಂಡ್ರೂ ಸಹ ಈ ಕಾಲಘಟ್ಟದಲ್ಲಿ, ಅಂದರೆ ತಾನು ಅಧಿಕಾರಕ್ಕೆ ಬಂದಂಥ ಕಾಲಘಟ್ಟ ಏನಿದೆ, 1108 1152 ಒಂದು ಕಾಲಘಟ್ಟ ಏನಿದೆ, ಆ ಕಾಲಘಟ್ಟದಲ್ಲಿ ಇಡೀ ಹೊಯ್ಸಳ ಸಾಮ್ರಾಜ್ಯವನ್ನು ಎಲ್ಲ ರಂಗಗಳಲ್ಲೂ, ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ರಂಗಗಳಲ್ಲಿ ಒಂದು ಪ್ರಮುಖವಾದಂಥ ರಾಜಮನೆತನವಾಗಿ ರೂಪಿಸುವಂಥ ಒಂದು ಕೆಲಸವನ್ನು ಮಾಡಿರುವುದರಲ್ಲಿ ಈತ ಮುಖ್ಯನಾಗ್ತಾನೆ ನಮಗೆ. ಹಾಗಾಗಿ ಇದರ ಸೈನಿಕ ಸಾಧನೆಗಳನ್ನು ನಾವು ನೋಡೋದಾದರೆ, ಆ ಸೈನಿಕ ಸಾಧನೆಗಳ ಜೊತೆಯಲ್ಲೇ ಇತರ ಧಾರ್ಮಿಕ ಸಾಧನೆಗಳನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಯಾಕೆಂದರೆ ನಿಮಗೆ ಇಲ್ಲಿ ಕೊಟ್ಟಿರತಕ್ಕಂಥ ಪಠ್ಯಕ್ರಮದ ಅನ್ವಯ ವಿಷ್ಣುವರ್ಧನನ ಬಗ್ಗೆ, ಆತನ ಒಟ್ಟು ಜೀವನದ ಬಗ್ಗೆ ನಾವಿಲ್ಲ ಅಧ್ಯಯನವನ್ನು ಮಾಡಬೇಕಾಗ್ತದೆ. ಹಾಗಾಗಿ ಇಲ್ಲಿವರೆಗೂ ನಾನು ನಿಮಗೆ ಸೈನಿಕ ಸಾಧನೆಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೆ. ಈಗ ಆತನ ಧಾರ್ಮಿಕ ಸಾಧನೆಗಳ ಬಗ್ಗೆ ನಾವು ಅವಲೋಕನವನ್ನು ಮಾಡೋದಾದರೆ, ನಿಜವಾಗಲೂ ಕೂಡ ಧಾರ್ಮಿಕ ಕ್ಷೇತ್ರದಲ್ಲಿ ವಿಷ್ಣುವರ್ಧನ ಮಾಡಿರತಕ್ಕಂಥ ಸಾಧನೆಗಳು ಸ್ಮರಣೀಯವಾಗಿರ್ತಕ್ಕಂಥದ್ದು ನಮಗೆ ಗೋಚರ ಆಗ್ತದೆ. ಮೂಲತಃ ಜೈನ ಧರ್ಮೀಯನಾಗಿದ್ದಂಥ ವಿಷ್ಣುವರ್ಧನ ಶ್ರೀ ರಾಮಾನುಜಾಚಾರ್ಯರ ಪ್ರಭಾವದಿಂದ ವೈಷ್ಣವ ಮತವನ್ನು ಸ್ವೀಕರಿಸುವುದರ ಮೂಲಕ ವಿಷ್ಣುವರ್ಧನ ಅಂತ ಹೇಳಿ ಹೆಸರನ್ನು ಪಡೆದಂಥದ್ದು ನಮಗೆ ಗೊತ್ತಿರುವಂಥ ವಿಚಾರ. ಏಕೆಂದರೆ ಈತನ ಮೊದಲ ಹೆಸರು ಬಿಟ್ಟಿದೇವ ಅನ್ನುವಂಥದ್ದು. ತಾನು ಮೂಲತಃ ಜೈನ ಧರ್ಮೀಯನಾಗಿ ವೈಷ್ಣವ ಮತವನ್ನು ಸ್ವೀಕರಿಸಿದರೂ ಸಹ ಸರ್ವ ಧರ್ಮಗಳನ್ನು ಗೌರವಿಸ್ತಕ್ಕಂಥದ್ದು ಈತನ ಬಹುಮುಖ್ಯವಾದಂಥ ಧಾರ್ಮಿಕ ಕಾರ್ಯಗಳಲ್ಲಿ ನಾವು ಕಾಣುವಂಥದ್ದು. ಅಂದರೆ ಸರ್ವ ಧರ್ಮಗಳನ್ನು ಸಮಭಾವದಿಂದ ಕಾಣುವಂಥ ಒಂದು ಗುಣವನ್ನು ಈತ ರೂಪಿಸಿಕೊಂಡಿದ್ದಂಥದ್ದು. ಜೈನ ಮತ್ತು ಶೈವ ಧರ್ಮಗಳಿಗೂ ಕೂಡ ಈತ ಅಪಾರವಾದಂಥ ರಾಜಾಶ್ರಯವನ್ನು ನೀಡಿದಂಥದ್ದು. ಈತನ ದಂಡನಾಯಕನಾಗಿದ್ದಂಥ ಗಂಗರಾಜ ಜೈನ ಧರ್ಮೀಯನಾಗಿದ್ದು ಮತ್ತು ಅನೇಕ ಜೈನ ಬಸದಿಗಳನ್ನು ಜೀರ್ಣೋದ್ಧಾರ ಮಾಡಿರುವಂಥದ್ದನ್ನು ಗಮನಿಸಿದರೆ ವಿಷ್ಣುವರ್ಧನನ ಆಳ್ವಿಕೆಯ ಕಾಲದಲ್ಲಿ ಪ್ರತಿಯೊಬ್ಬರೂ ಕೂಡ, ಅವರು ದಂಡನಾಯಕರಾಗಿರಲಿ, ಸಾಮಂತರಾಗಿರಲಿ, ರಾಣಿಯರಾಗಿರಲಿ ಅಥವಾ ಇನ್ನಿತರ ಸಾಮಾನ್ಯ ಜನರೇ ಆಗಿರಲಿ, ಅವರಿಗೂ ತಮಗೆ ಸರಿ ಕಂಡಂಥ ಧರ್ಮವನ್ನು ಮತವನ್ನು ಸ್ವೀಕರಿಸ್ತಕ್ಕಂಥ ಪಾಲನೆ ಮಾಡ್ತಕ್ಕಂಥ ಅವಕಾಶಗಳಿದ್ದಂಥದ್ದು ನಮಗಿಲ್ಲಿ ಗೋಚರ ಆಗ್ತದೆ. ಅಂದರೆ ಗಂಗರಾಜ ಜೈನ ಇವನು ಅನೇಕ ಜೈನ ಬಸದಿಗಳನ್ನು ಜೀರ್ಣೋದ್ಧಾರ ಮಾಡ್ದ. ಜೊತೆಗೆ ವಿಷ್ಣುವರ್ಧನನ ರಾಣಿ ಶಾಂತಲೆ ಏನಿದ್ದಾಳೆ, ಆಕೆ ಕೂಡ ಜೈನ ಧರ್ಮದ ಅನುಯಾಯಿಯಾಗಿದ್ಲು. ತನ್ನ ಗಂಡ ವೈಷ್ಣವ ಮತವನ್ನು ಸ್ವೀಕರಿಸುವುದರೂ ಸಹ ತಾನು ಕಡೆಯವರೆಗೂ ಕೂಡ, ತನ್ನ ಜೀವಿತಾವಧಿಯವರೆಗೂ ಕೂಡ ಶಾಂತಲೆ ಜೈನ ಧರ್ಮೀಯಳೇ ಆಗಿದ್ದಂಥದನ್ನು ಗಮನಿಸಿದರೆ ಈತನ ಕಾಲದಲ್ಲಿ, ಅಂದರೆ ವಿಷ್ಣುವರ್ಧನನ ಕಾಲದಲ್ಲಿ ಧಾರ್ಮಿಕ ಸಮನ್ವಯತೆ ಎನ್ನುವಂಥದ್ದು ಎಷ್ಟು ಮಹತ್ವವಾದಂಥ ಸ್ಥಾನವನ್ನು ಪಡ್ಕೊಂಡಿತ್ತು ಅನ್ನುವಂಥದ್ದು ಇಲ್ಲಿ ಗೋಚರ ಆಗ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ರಮಾನುಜಾಚಾರ್ಯರಿಂದ ಪ್ರಭಾವದಿಂದ ಇವರು ಯಾವಾಗ ವೈಷ್ಣವ ಮತವನ್ನು ಸ್ವೀಕರಿಸಿದ್ನೋ, ಹಾಗಾಗಿ ಈತನ ಕಾಲದಲ್ಲೇ ವೈಷ್ಣವ ಧರ್ಮ ಜನಪ್ರಿಯವಾದಂಥ ಒಂದು ಧರ್ಮವಾಗಿ ಮತವಾಗಿ ಪರಿವರ್ತನೆ ಆಯಿತು ಮತ್ತು ಹೆಚ್ಚು ಜನರನ್ನು ಆಕರ್ಷಣೆ ಮಾಡಿತು. ಹಾಗಾಗೇ ಮೇಲುಕೋಟೆಯಲ್ಲಿ ಯತಿರಾಜರ ಮಠಕ್ಕೆ, ಏನು ರಾಮಾನುಜಾಚಾರ್ಯರಿದ್ದಂಥ ಯತಿರಾಜ ಮಠ ಏನಿದೆ, ಅದಕ್ಕೆ ಸಾಕಷ್ಟು ಸಹಕಾರವನ್ನು ಮತ್ತು ಬೇಕಾಗಿರ್ತಕ್ಕಂಥ ರಾಜಾಶ್ರಯವನ್ನು ವಿಷ್ಣುವರ್ಧನ ನೀಡಿದ. ಮತ್ತು ಅನೇಕ ಶೈವ ಮತ್ತು ವೈಷ್ಣವ ದೇವಾಲಯಗಳು ಈತನ ಕಾಲದಲ್ಲಿ ನಿರ್ಮಾಣ ಆದವು. ಶೈವ ಧರ್ಮ ಕೂಡ, ಯಾಕೆಂದರೆ ಈತ ವೈಷ್ಣವ ಮತದೀಯನಾದರೂ ಕೂಡ ಶೈವ ಧರ್ಮ ಕೂಡ ಪ್ರಮುಖವಾದಂಥ ರಾಜಾಶ್ರಯವನ್ನು ಪಡೆದಂಥ ಒಂದು ಧರ್ಮ ಆಗಿತ್ತು. ಅದರಲ್ಲೂ ಬಳ್ಳಿಗಾವೆ, ಹೊಯ್ಸಳರ ಕಾಲಘಟ್ಟದ ಪ್ರಮುಖವಾದಂಥ ಕೇಂದ್ರ ಅಂತ ಏನು ಕರಿತೀವಿ, ಬಳ್ಳಿಗಾವೆ ಕಾಳ್ಮುಖ ಶೈವರ ಪ್ರಮುಖ ಕೇಂದ್ರವಾಗಿದ್ದಂಥದನ್ನು ಗಮನಿಸಿದ್ರೆ ವಿಷ್ಣುವರ್ಧನ ಒಬ್ಬ ಪ್ರಮುಖವಾದಂಥ ಧಾರ್ಮಿಕ ವ್ಯಕ್ತಿಯೇ ಮಾತ್ರ ಅಲ್ಲ, ಧಾರ್ಮಿಕ ಸಮನ್ವಯತೆಯನ್ನು ತನ್ನ ಆಳ್ವಿಕೆಯ ಕಾಲದಲ್ಲಿ ತನ್ನ ರಾಜ್ಯದಲ್ಲಿ ನೆಲೆ ನಿಲ್ಲುವಂತೆ ಮಾಡಿದ್ದಂಥ ಒಬ್ಬ ಪ್ರಮುಖ ಅರಸ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇನ್ನದರಂತೆ ಈತನ ಸೈನಿಕ ಸಾಧನೆಗಳು ಮತ್ತು ಧಾರ್ಮಿಕ ಸಾಧನೆಗಳಂತೆ ಈತನ ಸಾಂಸ್ಕೃತಿಕ ಸಾಧನೆಗಳನ್ನು ನಾವು ಅವಲೋಕನವನ್ನು ಮಾಡೋದಾದರೆ, ಆತ್ಮೀಯ ವಿದ್ಯಾರ್ಥಿಗಳೇ, ವಿಷ್ಣುವರ್ಧನನ ಕಾಲದಲ್ಲಿ ಕಲೆ, ವಾಸ್ತುಶಿಲ್ಪ ಮತ್ತು ಸಾಹಿತ್ಯ ಮತ್ತು ಸಂಗೀತದಂಥ ಈ ಸಾಂಸ್ಕೃತಿಕ ಕ್ಷೇತ್ರಗಳೇನಿದೆ ಆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮಹತ್ತರವಾದಂಥ ಸಾಧನೆಯನ್ನು ಸಾಧಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅಂದರೆ ವಿಷ್ಣುವರ್ಧನ ಕಾಲದಲ್ಲಿ ಕಲಾಕ್ಷೇತ್ರ, ವಾಸ್ತುಶಿಲ್ಪ ಕ್ಷೇತ್ರ, ಸಾಹಿತ್ಯ ಕ್ಷೇತ್ರ ಮತ್ತು ಸಂಗೀತ ಕ್ಷೇತ್ರ ಇವೆಲ್ಲವೂ ಕೂಡ ಮಹತ್ತರವಾದಂಥ ಸಾಧನೆಯನ್ನು ಮಾಡಲಿಕ್ಕೆ ಸಹಕಾರಿಯಾಯಿತು. ಅಂದರೆ ಇವನು ಅಷ್ಟರ ಮಟ್ಟಿಗೆ ಈ ಎಲ್ಲ ಕ್ಷೇತ್ರಗಳಿಗೂ ಉದಾರವಾದಂಥ ಆಶ್ರಯವನ್ನು ನೀಡಿದ್ದ. ಈತನ ವಾಸ್ತುಕಲೆಯನ್ನು ಚರಿತ್ರಕಾರರು ಮೊಘಲರ ಕಾಲದ ಅರಸರಾದಂಥ ಷಹಜಹಾನ್ ಏನಿದ್ದಾನೆ ಆತನ ಕಾಲಕ್ಕೆ ಹೋಲಿಸಿರುವಂಥದ್ದನ್ನು ನಾವು ಕಾಣ್ತೀವಿ. ಏಕೆಂದರೆ ಈತನ ಕಾಲದಲ್ಲಿ ಬೇಲೂರಿನ ಚನ್ನಕೇಶವ, ಕಪ್ಪೆಚೆನ್ನಿಗ, ತಲಕಾಡಿನ ಕೀರ್ತಿನಾರಾಯಣ, ಮೇಲುಕೋಟೆಯ ಚೆಲುವನಾರಾಯಣ, ತೊಂಡೂರಿನ ವೀರನಾರಾಯಣ, ಉಳಿಯೂರಿನ ಮಲ್ಲಿಕಾರ್ಜುನ ಮತ್ತು ರಂಗನಾಥ ದೇವಾಲಯಗಳು, ಹಳೇಬೀಡಿನ ಪಾರ್ಶ್ವನಾಥ, ಶ್ರವಣಬೆಳಗೊಳದ ಜಿನನಾಥ ಬಸದಿಗಳು ಈತನ ಕಾಲದ ಶ್ರೇಷ್ಠ ವಾಸ್ತುಶಿಲ್ಪದ ಕುರುಹುಗಳಾಗಿರುವಂಥದ್ದನ್ನು ನಾವು ಕಾಣ್ತೀವಿ. ಅಂದರೆ ಈತ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಎಷ್ಟು ಆದ್ಯತೆಯನ್ನು ಕೊಟ್ಟಿದ್ದ ಅನ್ನೋದಕ್ಕೆ ನಾನು ಮತ್ತೆ ನಿಮ್ಮ ಗಮನಕ್ಕೆ ತರೋದಾದರೆ, ಈತನ ಕಾಲದಲ್ಲಿ ಬೇಲೂರಿನಲ್ಲಿ ಚನ್ನಕೇಶವ ದೇವಾಲಯ ಮತ್ತು ಕಪ್ಪೆಚೆನ್ನಿಗ ರಾಯನ ದೇವಾಲಯಗಳು ನಿರ್ಮಾಣ ಆದವು. ತಲೆಕಾಡಿನಲ್ಲಿ ಕೀರ್ತಿನಾರಾಯಣ ದೇವಾಲಯ ಸ್ಥಾಪನೆಯಾಯಿತು. ಅದೇ ರೀತಿ ಮೇಲುಕೋಟೆಯಲ್ಲಿ ಚೆಲುವನಾರಾಯಣ ದೇವಾಲಯ, ತೊಂಡೂರಿನಲ್ಲಿ ವೀರನಾರಾಯಣ ದೇವಾಲಯ, ಉಳಿಯೂರಿನಲ್ಲಿ ಮಲ್ಲಿಕಾರ್ಜುನ ಮತ್ತು ರಂಗನಾಥ ಅನ್ನುವಂಥ ದೇವಾಲಯಗಳು, ಹಳೆಬೀಡಿನಲ್ಲಿ ಪಾರ್ಶ್ವನಾಥ ಮತ್ತು ಶ್ರವಣಬೆಳಗೊಳದಲ್ಲಿ ಜಿನನಾಥ ಬಸದಿಗಳು ಈತನ ಕಾಲದಲ್ಲಿ ನಿರ್ಮಾಣ ಆಗಿರುವಂಥದ್ದನ್ನು ಗಮನಿಸಿದರೆ ಈತ ಎಲ್ಲ ರಂಗಗಳಿಗೂ ನೀಡಿದ್ದಂಥ ಆದ್ಯತೆ ನಮಗೆ ಮನದಟ್ಟಾಗ್ತದೆ. ಅದರಲ್ಲೂ ಈತನ ಆಸ್ಥಾನದಲ್ಲಿ ಸಾಕಷ್ಟು ಜನ ವಿದ್ವನ್ಮಣಿಗಳು ಇದ್ದರು. ಕನ್ನಡ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಅನೇಕ ಗ್ರಂಥಗಳು ಈತನ ಕಾಲದಲ್ಲಿ ರಚನೆಯಾದವು. ಅದರಲ್ಲೂ ರಾಜಾದಿತ್ಯ ಕ್ಷೇತ್ರ ಗಣಿತ, ವ್ಯವಹಾರ ಗಣಿತ ಮತ್ತು ಲೀಲಾವತಿ ಎನ್ನುವಂಥ ಗ್ರಂಥಗಳನ್ನು ರಚನೆಯನ್ನು ಮಾಡಿದ. ರಮಾನುಜಾಚಾರ್ಯರು ಬ್ರಹ್ಮಸೂತ್ರ ಮತ್ತು ಭಗವದ್ಗೀತೆಗಳ ಮೇಲೆ ಭಾಷೆಗಳನ್ನು ಬರೆದರು. ಈತನ ರಾಣಿಯಾದಂಥ ಶಾಂತಲೆ ನೃತ್ಯ ಮತ್ತು ಸಂಗೀತ ಕ್ಷೇತ್ರದಲ್ಲಿ ಅಪಾರ ಪರಿಣಿತಿಯನ್ನು ಹೊಂದಿದಂಥವಳು. ಹಾಗಾಗಿ ಎಲ್ಲ ಸಾಂಸ್ಕೃತಿಕ ರಂಗದಲ್ಲಿ ಒಂದು ಮಹತ್ತರವಾದಂಥ ಸಾಧನೆಯನ್ನು ಮಾಡಲಿಕ್ಕೆ ವಿಷ್ಣುವರ್ಧನ ಬೇಕಾದಂಥ ಅವಕಾಶಗಳನ್ನು ಕಲ್ಪಿಸಿದ್ದ ಅನ್ನುವಂಥದ್ದು ಇದರಿಂದ ನಮಗೆ ಗೊತ್ತಾಗ್ತದೆ. ಹಾಗಾಗಿ ವಿಷ್ಣುವರ್ಧನ ತನ್ನ ಭುಜಬಲ ಪರಾಕ್ರಮ, ರಾಜನೀತಿ ಚತುರತೆಯಿಂದ ಹೊಯ್ಸಳ ರಾಜ್ಯವನ್ನು ವಿಶಾಲ ಸಾಮ್ರಾಜ್ಯವನ್ನಾಗಿ ಪರಿವರ್ತಿಸಿದಂಥ ಮಹಾವೀರ ಮತ್ತು ಸಾಹಸಿ ಮತ್ತು ಸಾಮ್ರಾಜ್ಯ ನಿರ್ಮಾಪಕ. ಅದರಲ್ಲೂ ಕೀರ್ತಿನಾರಾಯಣ, ಕಲಿಯುಗ ಪಾರ್ಥ, ತಲಕಾಡುಗೊಂಡ, ವಿಕ್ರಮ ಗಂಗಾ ಎಂಬ ಬಿರುದುಗಳನ್ನು ಈತ ಪಡೆದಿರತಕ್ಕಂಥದ್ದನ್ನು ಗಮನಿಸಿದರೆ ನಮಗೆ ಈತನ ಪರಾಕ್ರಮದ ಅರಿವು ಆಗ್ತದೆ. ಮತ್ತು ಈತನ ಪರಾಕ್ರಮಕ್ಕೆ ಇವೆಲ್ಲ ಪ್ರತೀಕದಂತೆ ನಮಗೆ ಕಣ್ಮುಂದೆ ಇವತ್ತು ಇದೆ. ಇವು ಜೊತೆಗೆ ಗಂಗವಾಡಿಯನ್ನು ಈತ ಚೋಳರಿಂದ ಮುಕ್ತಗೊಳಿಸಿದಂಥದ್ದು, ಚಾಲುಕ್ಯರ ಚಕ್ರಾಧಿಪತ್ಯವನ್ನು ಧಿಕ್ಕರಿಸಿ ಸ್ವತಂತ್ರ ರಾಜ್ಯದ ನಿರ್ಮಾಣಕ್ಕೆ ನಡೆಸಿದಂಥ ಪ್ರಯತ್ನಗಳು ಈತನ ಸ್ವಾತಂತ್ರ್ಯ ಪ್ರೇಮವನ್ನು ಮತ್ತು ಸ್ವಾಭಿಮಾನವನ್ನು ಸಂಕೇತಿಸ್ತವೆ. ಅದರಲ್ಲೂ ಈತ ಸಾಮಾನ್ಯ ಅರಸ ಮಾತ್ರ ಅಲ್ಲ, ಒಬ್ಬ ವೀರಯೋಧ, ದಕ್ಷ ಮತ್ತು ಸಮರ್ಥ ಆಡಳಿತಗಾರನಾಗಿದ್ದಂಥವನು, ಜೊತೆಗೆ ಸರ್ವಧರ್ಮಗಳ ಆಶ್ರಯದಾತನಾಗಿದ್ದಂಥವನು, ಕಲೆ ಸಾಹಿತ್ಯ ಸಂಸ್ಕೃತಿಯ ಮಹಾ ಪೋಷಕನಾಗಿದ್ದಂಥವನು. ಹಾಗಾಗೇ ಈತನ ಒಟ್ಟು ಸಾಧನೆಗಳಿಂದ ಹೊಯ್ಸಳ ವಂಶ ಇಡೀ ದಕ್ಷಿಣ ಭಾರತದಲ್ಲಿ ಒಂದು ಶ್ರೇಷ್ಠ ವಂಶ ಅಂತ ಹೇಳಿ, ಮತ್ತು ವಿಷ್ಣುವರ್ಧನ ದಕ್ಷಿಣ ಭಾರತದ ವನ್ನು ಆಳ್ವಿಕೆ ಮಾಡಿದಂಥ ಶ್ರೇಷ್ಠ ಅರಸರಲ್ಲಿ ಒಬ್ಬ ಅಂತ ಹೇಳಿ ಇವತ್ತಿಗೂ ಕೂಡ ಅಲಂಕೃತನಾಗಿರ್ತಕ್ಕಂಥದ್ದು ನಾವು ಗಮನಿಸಬೇಕಾಗಿರುವಂಥ ಮತ್ತು ಹೆಚ್ಚು ಮನದಟ್ಟು ಮಾಡಿಕೊಳ್ತಕ್ಕಂಥ ವಿಚಾರ ಅಂದರೆ ತಪ್ಪಾಗಲಾರದು. ಆತ್ಮೀಯ ವಿದ್ಯಾರ್ಥಿಗಳೇ, ಇಂಥ ಒಬ್ಬ ಅರಸನ ನಂತರ, ಅಂದರೆ ಭಾಳ ಪರಾಕ್ರಮಿಯಾದಂಥ ವಿಷ್ಣುವರ್ಧನ ನಂತರ, ಅರಸನಾದಂಥ ವಿಷ್ಣುವರ್ಧನ ನಂತರ ಹೊಯ್ಸಳ ರಾಜ್ಯವನ್ನು ಆಳ್ವಿಕೆ ಮಾಡಿದಂಥವನು ವಿಷ್ಣುವರ್ಧನನ ಮಗನಾದಂಥ 1ನೇ ನರಸಿಂಹ. ಈತ ಕ್ರಿಸ್ತಶಕ 1152-1173 ಆಳ್ವಿಕೆಯನ್ನು ಮಾಡಿದ. ಈತ ತಂದೆಯಂತೆ ಸಮರ್ಥನಾದಂಥ ಆಡಳಿತಗಾರ ಆಗಿರಲಿಲ್ಲ. ಹಾಗಾಗಿ ಈತನ ಅಶಕ್ತತೆಯ ಲಾಭವನ್ನು ಪಡ್ಕೊಂಡಂಥ ಅನೇಕ ಪ್ರದೇಶಗಳು ಸ್ವತಂತ್ರ ಆದವು. ಚಾಲುಕ್ಯರು ಮತ್ತೆ ಹಾನಗಲ್ಲನ್ನು ವಶಪಡಿಸ್ಕೊಂಡ್ರು. ಹಾಗಾಗಿ 1ನೇ ನರಸಿಂಹ ಒಂದು ರೀತಿಯಲ್ಲಿ ಒಬ್ಬ ಅಸಮರ್ಥ ರಸ ಅಂದರೆ ತಪ್ಪಾಗಲಾರದು. ಹಾಗಾಗಿ ಇವನ ತರುವಾಯ ಯುವರಾಜನಾಗಿದ್ದಂಥ ಇಮ್ಮಡಿ ಬಲ್ಲಾಳ, ಅಂದರೆ ಒಂದನೇ ನರಸಿಂಹನ ಮಗನಾದಂಥ ಇಮ್ಮಡಿ ಬಲ್ಲಾಳ ತಂದೆಯ ಸಿಂಹಾಸನವನ್ನು ಅಪಹರಿಸಿ, ಅಂದರೆ ತನ್ನ ತಂದೆಯ ನಂತರ ಇದನಿಗೆ ಅಚಾನಕ್ಕಾಗಿ ಅಥವಾ ವಂಶಪಾರಂಪರ್ಯವಾಗಿ ಅಧಿಕಾರ ಬರಲಿಲ್ಲ, ಇವನೇ ಏನು ಮಾಡಿದ, ತನ್ನ ತಂದೆಯ ಅಸಮರ್ಥತೆಯನ್ನು ಗಮನಿಸಿ ತನ್ನ ತಂದೆಯನ್ನು ಅಧಿಕಾರದಿಂದ ಕಿತ್ತೊಗೆದು ತಾನು ಅಧಿಕಾರಕ್ಕೆ ಬಂದ. ಆ ಮೂಲಕ ಮತ್ತೆ ಒಂದು ಹೊಯ್ಸಳ ರಾಜ್ಯವನ್ನು ಸಂಘಟಿಸುವುದರಲ್ಲಿ ಈತನ ಪಾತ್ರ ಕೂಡ ಪ್ರಮುಖವಾಗಿರುವಂಥದ್ದನ್ನು ನಾವಿಲ್ಲಿ ನೋಡಬೇಕಾಗ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಪಠ್ಯಕ್ರಮದ ಅನುಸಾರ ಎರಡನೆಯ ಬಳ್ಳಾಳ ನಮಗೆ ಅಧ್ಯಯನ ದೃಷ್ಟಿಯಿಂದ ಬಹಳ ಮುಖ್ಯವಾದಂಥ ವ್ಯಕ್ತಿ. ಈತ ಕ್ರಿಸ್ತಶಕ 1173 1223 ಹೊಯ್ಸಳ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿದಂಥ ಪ್ರಖ್ಯಾತ ಅರಸ. ವಿಷ್ಣುವರ್ಧನನಂತೆ ಈತನೂ ಕೂಡ ಬಹುಮುಖ ಪ್ರತಿಭೆಯ ವ್ಯಕ್ತಿ. ತನ್ನ ತಂದೆಯ ದುರ್ಬಲ ನೀತಿಯಿಂದ ಏನು ಹೊಯ್ಸಳ ರಾಜ್ಯ ನಲುಗು ಹೋಗಿತ್ತೋ, ಆ ನಲುಗಿ ಹೋಗಿದ್ದಂಥ ಹೊಯ್ಸಳ ರಾಜ್ಯಕ್ಕೆ ಹೊಸ ಚೈತನ್ಯವನ್ನು ಮೂಡಿಸುವುದರಲ್ಲಿ ಎರಡನೆಯ ಬಲ್ಲಾಳ ಅಥವಾ ಇಮ್ಮಡಿ ಬಲ್ಲಾಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿರುವಂಥದ್ದು ನಮಗೆ ಚರಿತ್ರೆಯ ಅಧ್ಯಯನದಿಂದ ನಮಗೆ ಗೋಚರ ಆಗ್ತದೆ. ನಾನು ಆಗಲೇ ಹೇಳ್ತಾ ಇದ್ದೆ, ಈತ ಕೂಡ ವಿಷ್ಣುವರ್ಧನನಂತೆ ಬಹುಮುಖ ಪ್ರತಿಭೆಯನ್ನು ಹೊಂದಿದ್ದಂಥ ವ್ಯಕ್ತಿ. ಈತ ತನ್ನ ತಂದೆಯ ಕಾಲದಲ್ಲೇ ಇಡೀ ಹೊಯ್ಸಳ ರಾಜ್ಯ ಅತ್ಯಂತ ದುರ್ಬಲವಾಗ್ತಾ ಇದ್ದಂಥದ್ದನ್ನು ಗಮನಿಸಿ ಆ ಹೊಯ್ಸಳ ರಾಜ್ಯಕ್ಕೆ ಹೊಸ ಚೈತನ್ಯವನ್ನು ಮೂಡಿಸುವಂಥ ಒಂದು ಕೆಲಸವನ್ನು ಮಾಡಿದ. ಹಾಗಾಗಿ ಜೊತೆಗೆ ತನ್ನ ಪೂರ್ವಜರ ಆಸೆ ಏನಿತ್ತು, ಇಡೀ ಹೊಯ್ಸಳ ಸಾಮ್ರಾಜ್ಯವನ್ನು ಸ್ವತಂತ್ರ ರಾಜ್ಯವನ್ನಾಗಿ ಮಾಡಬೇಕು ಅನ್ನುವಂಥ ಒಂದು ಆಸೆ ಏನಿತ್ತು, ಆ ಹೊಯ್ಸಳ ಸಾಮ್ರಾಜ್ಯದ ತನ್ನ ಪೂರ್ವಜರ ಆಸೆಯನ್ನು ಈಡೇರಿಸಿದಂಥ ವ್ಯಕ್ತಿಯಾಗಿ ನಮಗೆ ಎರಡನೇ ಬಲ್ಲಾಳ ಗೋಚರ ಆಗ್ತಾನೆ. ಈತ ತನ್ನ ಆಡಳಿತದ ಅವಧಿಯಲ್ಲಿ ಸೈನಿಕ ವಿಜಯಗಳಿಂದ ಮಾತ್ರ ಅಲ್ಲ, ಪ್ರಜಾಹಿತ ಕಾರ್ಯಗಳಿಂದ ಮತ್ತು ಆರ್ಥಿಕ ಸುಭಿಕ್ಷತೆಯ ಕಾರಣದಿಂದ ಸಾಂಸ್ಕೃತಿಕ ಪ್ರಗತಿಯ ಕಾರಣದಿಂದ ಈತ ನಮಗೆ ಮುಖ್ಯನಾಗ್ತಾನೆ. ಜೊತೆಗೆ ಈತ ಹೊಂದಿದ್ದಂಥ ಬಿರುದುಗಳನ್ನು ನಾವು ಅವಲೋಕನ ಮಾಡೋದಾದರೆ ಪರಮ ಭಟ್ಟಾರಕ, ಮಹಾರಾಜಾದಿರಾಜ, ದಕ್ಷಿಣಾದೀಶ್ವರ, ಪಾಂಡ್ಯ ಗಜಕೇಸರಿ, ಯಾದವ ಚಕ್ರವರ್ತಿ, ಚೋಳರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅನ್ನುವಂಥ ಎಲ್ಲ ಬಿರುದುಗಳು ಕೂಡ ಈತನ ನಿಜವಾದಂಥ ಸಾಮರ್ಥ್ಯ ಮತ್ತು ಪರಾಕ್ರಮಕ್ಕೆ ಮತ್ತು ಆ ಪರಾಕ್ರಮವನ್ನು ಬಿಂಬಿಸುವುದಂಥ ಕೆಲಸವನ್ನು ಮಾಡ್ತಾ ಇದ್ದು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಹಾಗಾಗಿ ಎರಡನೇ ಬಲ್ಲಾಳ ವಿಷ್ಣುವರ್ಧನನ ನಂತರ ಇಡೀ ಹೊಯ್ಸಳ ಸಾಮ್ರಾಜ್ಯದಲ್ಲಿ ಒಬ್ಬ ಪ್ರಖ್ಯಾತ ಅರಸನಾಗಿ ನಮಗೆ ಗೋಚರ ಆಗ್ತಾನೆ. ಹಾಗಾಗಿ ಆತ್ಮ ವಿದ್ಯಾರ್ಥಿಗಳೇ, ಈತನ ದಿಗ್ವಿಜಯಗಳ ಕಡೆ ನಿಮ್ಮ ಗಮನವನ್ನು ಸೆಳೆಯೋದಾದರೆ ಈತ ಕೂಡ ಒಬ್ಬ ಪ್ರಖ್ಯಾತ ದಿಗ್ವಿಜಯಿ. ತನ್ನ ಪೂರ್ವಜರಾದಂಥ ವಿಷ್ಣುವರ್ಧನಂತೆ ಹೊಯ್ಸಳ ರಾಜ್ಯವನ್ನು ಸ್ವತಂತ್ರ ರಾಜ್ಯವನ್ನಾಗಿ ಮಾಡುವುದಕ್ಕೋಸ್ಕರ ಅವಿರತವಾಗಿ ಶ್ರಮಿಸಿದಂಥವನು ಈತ. ಈತ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಹೊಯ್ಸಳ ಸಿಂಹಾಸನ ಈತನಿಗೆ ಸುಖದ ಸುಪ್ಪತ್ತಿಗೆ ಆಗಿರಲಿಲ್ಲ. ಅದರಲ್ಲೂ ತನ್ನ ತಂದೆಯಾದಂಥ ಒಂದನೇ ನರಸಿಂಹನ ಆಳ್ವಿಕೆಯ ಕಾಲದಲ್ಲಿ ಇಡೀ ಹೊಯ್ಸಳ ರಾಜ್ಯ ಆಂತರಿಕ ಮತ್ತು ಬಾಹ್ಯ ಶಕ್ತಿಗಳಿಂದ ಅಪಾರವಾದಂಥ ಸಮಸ್ಯೆಗಳನ್ನು ಹೊಂದಿದ್ದಂಥದ್ದು. ಅದರಲ್ಲೂ ಬಲ್ಲಾಳ ಅಧಿಕಾರಕ್ಕೆ ಬರೋದಕ್ಕೆ ನೆರವಾದಂಥ ಬಹುತೇಕರು ಏನಿದ್ರು ಅವರೆಲ್ಲರೂ ಕೂಡ ಸ್ವಾರ್ಥ ಸಾಧನೆಗಾಗಿ ಪರಿತಪಿಸ್ತಾ ಇದ್ದಂಥದ್ದು. ಇಂಥೆಲ್ಲ ಸಂದರ್ಭದಲ್ಲಿ ಈತ ಅತ್ಯಂತ ಧೈರ್ಯದಿಂದ ಮತ್ತು ಚತುರತೆಯಿಂದ ವರ್ತಿಸುವುದರ ಮೂಲಕ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಂಡ. ಆತ್ಮೀಯ ವಿದ್ಯಾರ್ಥಿಗಳೇ, ವಿಷ್ಣುವರ್ಧನ ಕರ್ನಾಟಕದ ಚಕ್ರವರ್ತಿಯಾಗೋಕ್ಕೆ ಬಯಸಿದರೆ ಇಮ್ಮಡಿ ಬಲ್ಲಾಳ ಅಥವಾ ಎರಡನೇ ಬಲ್ಲಾಳ ಇಡೀ ಸಮಗ್ರ ಭಾರತದ ಸಾಮ್ರಾಟನಾಗಬೇಕು ಅನ್ನುವಂಥ ಬಯಕೆಯನ್ನು ಹೊಂದಿದ್ದಂಥದನ್ನು ನಾವಿಲ್ಲಿ ಕಾಣ್ತೀವಿ. ಹಾಗಾಗಿಯೇ ಈತ ತನ್ನ ಬಯಕೆಯನ್ನು ಈಡೇರಿಸುವುದಕ್ಕೋಸ್ಕರ ಸೈನ್ಯವನ್ನು ಮತ್ತು ಸಂಪನ್ಮೂಲಗಳನ್ನು ಸಂಗ್ರಹಿಸಿ ಸಾಮ್ರಾಜ್ಯ ವಿಸ್ತರಣಾ ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡ. ಅದರ ಭಾಗವಾಗೇ ಈತ ಆರಂಭದಲ್ಲಿ ಚಂಗಾಳ್ವ ಮತ್ತು ಕೊಂಗಾಳ್ವರ ಮೇಲೆ ಯುದ್ಧವನ್ನು ಸಾರುವುದರ ಮೂಲಕ ತನ್ನ ಶಕ್ತಿಯನ್ನು ಪ್ರದರ್ಶಿಸುವಂಥ ಒಂದು ಕೆಲಸವನ್ನು ಮಾಡ್ದ. ನಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಅಂದರೆ ಕಳೆದ ತರಗತಿಯಲ್ಲಿ ಸ್ಪಷ್ಟಪಡಿಸಿರುವಂಥ ರೀತಿಯಲ್ಲಿ ಹೊಯ್ಸಳರಿಗೆ ಮತ್ತು ಹೊಯ್ಸಳರ ರಾಜಮನೆತನದ ಅಸ್ಥಿರತೆಗೆ ಕಾರಣವಾಗಿದ್ದಂಥವರು ಚಂಗಾಳ್ವ ಮತ್ತು ಕೊಂಗಾಳ್ವ ಅರಸರು. ಸಾಕಷ್ಟು ಬಾರಿ ಇವರನ್ನು ಹೊಯ್ಸಳ ಅರಸರು ಸೋಲಿಸಿದ್ರೂ ಸಹ ಇವರು ಮತ್ತೆ ಮತ್ತೆ ಬಲಿಷ್ಠರಾಗುವುದರ ಮೂಲಕ ಹೊಯ್ಸಳ ರಾಜ್ಯದ ಅಸ್ಥಿರತೆಗೆ ಕಾರಣವಾಗ್ತಾ ಇದ್ರು. ಇದನ್ನು ಅರ್ಥ ಮಾಡಿಕೊಂಡಂಥ ಎರಡನೇ ಬಲ್ಲಾಳ ಏನು ಮಾಡ್ದ, ಚಂಗಾಳ್ವ ಮತ್ತು ಕೊಂಗಾಳ್ವರ ಮೇಲೆ ದಾಳಿಯನ್ನು ಮಾಡಿ ಪಾಲುಪಕಿ ಅನ್ನುವಂಥ ಒಂದು ಸ್ಥಳದಲ್ಲಿ ಅವರನ್ನು ಸಂಪೂರ್ಣವಾಗಿ ಸೋಲಿಸಿ ತನ್ನ ಸಾಮ್ರಾಜ್ಯದ ಅಧೀನಕ್ಕೆ ಅವರನ್ನು ತೆಗೆದುಕೊಂಡ. ಆ ಮೂಲಕ ಹೊಯ್ಸಳ ರಾಜ್ಯಕ್ಕೆ ತಲೆನೋವಾಗಿದ್ದಂಥ ಚಂಗಾಳ್ವ ಮತ್ತು ಕೊಂಗಾಳ್ವರನ್ನು ಸಂಪೂರ್ಣವಾಗಿ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವುದರಲ್ಲಿ ಇಮ್ಮಡಿ ಬಲ್ಲಾಳ ಯಶಸ್ಸನ್ನು ಕಂಡಂಥದ್ದು ಕೂಡ ಉಲ್ಲೇಖನೀಯವಾದಂಥ ಅಂಶ. ಚೆಂಗಾಳ ಮತ್ತು ಕೊಂಗಾಳವರನ್ನು ಸೋಲಿಸಿದ ಮೇಲೆ ಉಚ್ಚಂಗಿಯ ಪಾಂಡ್ಯ ಅರಸರ ಮೇಲೆ ಈತ ದಾಳಿಯನ್ನು ಮಾಡಿದ. ಪಾಂಡ್ಯ ಅರಸನಾದಂಥ ವಿಜಯ ಪಾಂಡ್ಯನನ್ನು ಸೋಲಿಸಿ ಉಚ್ಚಂಗಿ ಕೋಟೆಯನ್ನು ವಶಪಡಿಸ್ಕೊಂಡ. ವಿಜಯ ಪಾಂಡ್ಯ ಏನು ಮಾಡ್ದ, ಹೊಯ್ಸಳರ ಸಾರ್ವಭೌಮತೆಯನ್ನು ಒಪ್ಪಿಕೊಂಡು ಅವನ ಸಾಮಂತನಾಗಿರಲಿಕ್ಕೆ, ಹೊಯ್ಸಳರ ಸಾಮಂತನಾಗಿರಲಿಕ್ಕೆ ಒಪ್ಪಿಕೊಂಡ. ಶನಿವಾರದ ದಿನ ಈ ವಿಜಯವನ್ನು ಸಾಧಿಸಿದ್ದರಿಂದ ಇಮ್ಮಡಿ ಬಲ್ಲಾಳನಿಗೆ ಶನಿವಾರ ಸಿದ್ಧಿ ಎನ್ನುವಂಥ ಒಂದು ಬಿರುದು ಸಿಕ್ಕಿರುವಂಥದ್ದು ಕೂಡ ನಾವು ಕಾಣ್ತೀವಿ. ಜೊತೆಗೆ ಉಚ್ಚಂಗಿ ಕೋಟೆಯ ವಿಜಯದ ನಂತರ ನಿಡುಗಲ್ಲಿನಲ್ಲಿದ್ದಂಥ ಚೋಳರನ್ನು ಮತ್ತು ತುಳು ರಾಜರನ್ನು ಸೋಲಿಸ್ತಾ, ಪಾಂಡ್ಯ ರಾಜನಾದಂಥ ವಿಜಯ ಪಾಂಡ್ಯ ಅಥವಾ ಕಾಮದೇವ ಏನಿದ್ದ ಆತ ಚಾಲುಕ್ಯ ಅರಸರಾದಂಥ ಸೋಮೇಶ್ವರನ ಬೆಂಬಲವನ್ನು ಪಡ್ಕೊಂಡು ಮತ್ತೆ ಹೊಯ್ಸಳರ ಅಧಿಕಾರಕ್ಕಾಗಿ ಹೋರಾಟವನ್ನು ಆರಂಭ ಮಾಡ್ದ. ಇದನ್ನು ಅರ್ಥಂತ ಬಲ್ಲಾಳ ಏನು ಮಾಡ್ದ, ಕಾಮದೇವ ಅಥವಾ ವಿಜಯ ಪಾಂಡ್ಯನ ಮೇಲೆ ದಾಳಿಯನ್ನು ಮಾಡಿ ಅವನನ್ನು ಸೋಲಿಸ್ತಾ, ಕಾಮದೇವ ಸೋತು ಪಲಾಯನವನ್ನು ಮಾಡಿ ಕಲಚೂರಿಗಳ ಆಶ್ರಯವನ್ನು ಪಡ್ಕೊಂಡ. ಬಲ್ಲಾಳ ಕಲಚೂರಿಗಳ ಮೇಲೂ ಕೂಡ ಯುದ್ಧವನ್ನು ಸಾರುವುದರ ಮೂಲಕ ಅವರ ಆಶ್ರಯದಲ್ಲಿದ್ದಂಥ ವಿಜಯ ಪಾಂಡ್ಯನನ್ನು ಅಥವಾ ಕಾಮದೇವನನ್ನು ಸೋಲಿಸಿ ಸಂಹರಿಸಿದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಹಾಗಾಗಿ ಇಮ್ಮಡಿ ಬಲ್ಲಾಳ ತನ್ನ ಸಾರ್ವಭೌಮತೆಗೆ ಮತ್ತು ತನ್ನ ರಾಜ್ಯಕ್ಕೆ ಸದಾಕಾಲ ತೊಂದರೆಯನ್ನು ಉಂಟು ಮಾಡ್ತಾ ಇದ್ದಂಥ ಚೆಂಗಾಳ್ವ, ಕೊಂಗಾಳ್ವ ಮತ್ತು ಉಚ್ಚಂಗಿಯ ಪಾಂಡ್ಯರನ್ನು ಸಂಪೂರ್ಣವಾಗಿ ಸೋಲಿಸಿದಂಥದ್ದು ಕೂಡ ಆತನ ದಿಗ್ವಿಜಯಗಳಲ್ಲಿ ನಾವು ಕಾಣತಕ್ಕಂಥ ಪ್ರಮುಖವಾದಂಥ ಅಂಶ. ತರುವಾಯ ಈತ ತನ್ನ ದಿಗ್ವಿಜಯವನ್ನು ಮುಂದುವರಿಸುವುದರ ಮೂಲಕ ಸೇವುಣರ ಮೇಲೆ ದಾಳಿಯನ್ನು ಮಾಡಿದ. ಅದರಲ್ಲೂ ಸೇವುಣರ ಮೇಲಿನ ದಾಳಿ ಇಮ್ಮಡಿ ಬಲ್ಲಾಳನ ಸೈನಿಕ ಸಾಧನೆಯಲ್ಲಿ ಅತ್ಯಂತ ಮಹತ್ವಪೂರ್ಣವಾಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಯಾಕಪ್ಪ ಅಂತ ಹೇಳಿದ್ರೆ, ಆರನೇ ವಿಕ್ರಮಾದಿತ್ಯನ ಮರಣದ ನಂತರ ಮೂರನೇ ತೈಲಪ್ಪ ಕಲ್ಯಾಣಿ ಚಾಲುಕ್ಯರ ಸಾಮ್ರಾಟನಾದ. ಕಲಚೌರಿ ಬಿಜ್ಜಳ ಏನಿದ್ದಾನೆ ಅವನು ಮುಮ್ಮಡಿ ತೈಲಪ್ಪನನ್ನು ಸೋಲಿಸಿ ಕಲ್ಯಾಣವನ್ನು ವಶಪಡಿಸಿಕೊಂಡ. ಈ ರಾಜಕೀಯ ಅಸ್ಥಿರತೆಯ ಲಾಭವನ್ನು ಪಡೆಯುವುದಕ್ಕೋಸ್ಕರ ಸೇವುಣರು ಚಾಲುಕ್ಯರ ಉತ್ತರದ ಗಡಿಗಳನ್ನು ಜಯಿಸೋದಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಬಲ್ಲಾಳ ಏನು ಮಾಡ್ದ, ಈ ಪರಿಸ್ಥಿತಿಯನ್ನು ಲಾಭವನ್ನು ಪಡೆದು ಗುತ್ತಿ, ಬಳ್ಳಿಗಾವೆ, ಹಾನಗಲ್, ಹಲಸಿಗೆ ಮತ್ತು ಬೆಳ್ವಲಗಳನ್ನು ವಶಪಡಿಸ್ಕೊಂಡ. ತರುವಾಯ ಬಿಜ್ಜಳನ ನಂತರ ಅಧಿಕಾರಕ್ಕೆ ಬಂದಂಥ ಸಂಕಮ ಏನಿದ್ದಾನೆ ಆತ ಬಲ್ಲಾಳನ ಶಕ್ತಿಯನ್ನು ಅರ್ಥ ಮಾಡಿಕೊಂಡು ಅವನ ಜೊತೆ ಯಾವುದೇ ಸಂಘರ್ಷ ಸರಿಯಲ್ಲ ಅಂತ ಹೇಳಿ ಬಲ್ಲಾಳನ ಜೊತೆಯಲ್ಲಿ ಒಪ್ಪಂದವನ್ನು ಮಾಡಿಕೊಳ್ಳುವುದರ ಮೂಲಕ ಹೊಯ್ಸಳರಿಗೆ ತುಂಗಭದ್ರೆಯ ಪೂರ್ವ ಮತ್ತು ಪಶ್ಚಿಮದಲ್ಲಿನ ಇದ್ದಂಥ ಚಾಲುಕ್ಯರ ಪ್ರದೇಶಗಳೇನಿದೆ ಆ ಎಲ್ಲ ಪ್ರದೇಶಗಳನ್ನು ಬಿಟ್ಟುಕೊಟ್ಟ. ಆ ಮೂಲಕ ಪೂರ್ವ ಮತ್ತು ಪಶ್ಚಿಮದಲ್ಲಿದ್ದ ಚಾಲುಕ್ಯರ ಪ್ರದೇಶಗಳೇನಿದೆ ಆ ಪ್ರದೇಶಗಳನ್ನು ಹೊಯ್ಸಳ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ಳುವುದರಲ್ಲಿ ಎರಡನೆಯ ಬಲ್ಲಾಳ ಯಶಸ್ಸನ್ನು ಕಂಡಂಥದ್ದು ಕೂಡ ನಾವಿಲ್ಲಿ ಗಮನಿಸಬೇಕಾಗಿರುವಂಥದ್ದು. ತರುವಾಯ ಏನು ಮಾಡ್ದ, ಈತ 1183 ನಾಲ್ಕನೇ ಸೋಮೇಶ್ವರನ ಕಾಲದಲ್ಲಿ ಕಲ್ಯಾಣವನ್ನು ವಶಪಡಿಸ್ಕೊಂಡ. ಈ ಪರಿಸ್ಥಿತಿಯ ಲಾಭವನ್ನು ಪಡೆದಂಥ ಸೇವಣ ಅರಸ 5ನೇ ಬಿಲ್ಲಮ ಏನು ಮಾಡ್ದ, 4ನೇ ಸೋಮೇಶ್ವರನನ್ನು ಸೋಲಿಸುವುದರ ಮೂಲಕ ಕಲ್ಯಾಣವನ್ನು ವಶಪಡಿಸಿಕೊಂಡ. ಚಾಲುಕ್ಯ ಸಾಮ್ರಾಟನಿಗಾದಂಥ ಅನ್ಯಾಯವನ್ನು ಸಹಿಸದೆ ಇದ್ದ ಬಲ್ಲಾಳ ಏನು ಮಾಡ್ದ, ಯಾವಾಗ ಚಾಲುಕ್ಯ ಸಾಮ್ರಾಟನಿಗೆ ಅನ್ಯಾಯ ಆಯಿತು ಅದನ್ನು ಸಹಿಸದೆ ಇದ್ದಂಥ ಬಲ್ಲಾಳ 5ನೇ ಬಿಲ್ಲಮನ ಮೇಲೆ ಯುದ್ಧವನ್ನು ಸಾರಿ, ಬಿಲ್ಲಮ ಮತ್ತು ಬಲ್ಲಾಳರ ನಡುವೆ ಅನೇಕ ಯುದ್ಧಗಳು ನಡೆದು ಆ ಬಲ್ಲಾಳ ತನ್ನ ಸೈನ್ಯವನ್ನು ಸಜ್ಜುಗೊಳಿಸಿ ಬನವಾಸಿ, ನೊಳಂಬವಾಡಿ, ಧಾರವಾಡ ಪ್ರದೇಶಗಳನ್ನು ವಶಪಡಿಸ್ಕೊಂಡ. ಅದೇ ರೀತಿ ಬಿಲ್ಲವ ಕೂಡ ಹಲವಾರು ಹೊಯ್ಸಳರ ಪ್ರದೇಶಗಳನ್ನು ವಶಪಡಿಸ್ಕೊಂಡ. ಅಂತಿಮವಾಗಿ 1192 ಸೇವುಣಾರಸ, 5ನೇ ಬಿಲ್ಲಮ ಮತ್ತು ಬಲ್ಲಾಳರ ನಡುವೆ ಸೊರಟೂರು ಅನ್ನುವಂಥ ಒಂದು ಸ್ಥಳದಲ್ಲಿ ಭೀಕರವಾದಂಥ ಯುದ್ಧ ನಡೆಯಿತು. ಈ ಯುದ್ಧದಲ್ಲಿ ಸೇವುಣ ಸೈನ್ಯ ಸೋತು ಪಲಾಯನವನ್ನು ಮಾಡಿತು. 5ನೇ ಬಿಲ್ಲಮ ಲೊಕ್ಕಿಗುಂಡಿ ಅಥವಾ ಲಕ್ಕುಂಡಿ ಕೋಟೆಯಲ್ಲಿ ಆಶ್ರಯವನ್ನು ಪಡೆದ. ಹೊಯ್ಸಳ ಸೈನ್ಯ ಲೊಕ್ಕಿಗುಂಡಿಯನ್ನು ಮುತ್ತಿ ಬಲ್ಲಾಳ ಭೀಮನನ್ನು ಸೋಲಿಸುವುದರ ಮೂಲಕ ಸಂಪೂರ್ಣವಾಗಿ ಸೇವುಣ ರಾಜ್ಯದ ಮೇಲೆ ಹಿಡಿತವನ್ನು ಸಾಧಿಸುವಂಥ ಒಂದು ಕೆಲಸವನ್ನು ಮಾಡಿದ. ಈ ವಿಜಯ ಏನಿದೆ ಅಂದರೆ ಸೇವುಣರ ಮೇಲೆ ಎರಡನೇ ಬಲ್ಲಾಳ ಸಾಧಿಸಿದಂಥ ವಿಜಯ ಏನಿದೆ, ಇದು ಹೊಯ್ಸಳರ ಘನತೆಯನ್ನು ಹೆಚ್ಚಿಸುವುದಷ್ಟೇ ಅಲ್ಲ, ಮಲಪ್ರಭಾ ನದಿಯ ಭಾಗ ಏನಿದೆ ಆ ಮಲಪ್ರಭಾ ನದಿಯ ಭಾಗ ಅಂದರೆ ಆ ನದಿ ಏನಿದೆ ಅದು ಹೊಯ್ಸಳ ಮತ್ತು ಸೇವುಣ ರಾಜ್ಯಗಳ ಗಡಿಯಾದಂಥದ್ದು ಇಲ್ಲಿ ಉಲ್ಲೇಖನೀಯವಾದಂಥದ್ದು. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಆಗಲೇ ಸ್ಪಷ್ಟಪಡಿಸಿದ ಹಾಗೆ ಎರಡನೇ ಬಲ್ಲಾಳ ಕೇವಲ ಅಧಿಕಾರವನ್ನು ಪಡ್ಕೊಂಡು ತನ್ನ ಜೀವನವನ್ನ ಐಷಾರಾಮಿಯಾಗಿ ಕಳಿಬೇಕು ಅನ್ನುವಂಥ ಆಸಕ್ತಿಯನ್ನು ಹೊಂದಿದ್ದಂಥವನಲ್ಲ. ತನ್ನ ಪೂರ್ವಜರ ಕನಸುಗಳೇನಿದ್ದು ಆ ಪೂರ್ವಜರ ಕನಸುಗಳನ್ನು ಈಡೇರಿಸಿದಕ್ಕೋಸ್ಕರ ಈತ ನಿರಂತರವಾದಂಥ ಯುದ್ಧಗಳನ್ನು ಮಾಡ್ತಾ ಬಂದಿರುವಂಥದ್ದನ್ನು ನಾವು ಕಾಣ್ತೀವಿ. ಮತ್ತು ಆ ಎಲ್ಲ ಯುದ್ಧಗಳಲ್ಲಿ ವಿಜಯವನ್ನು ಸಾಧಿಸುವುದರ ಮೂಲಕ ಹೊಯ್ಸಳರ ಕೀರ್ತಿ ಪತಾಕೆಯನ್ನು ಉತ್ತುಗ್ಗಕ್ಕೆ ಏರಿಸುವಂಥ ಒಂದು ಕೆಲಸವನ್ನು ಎರಡನೇ ಬಲ್ಲಾಳ ಅಥವಾ ಇಮ್ಮಡಿ ಬಲ್ಲಾಳ ಮಾಡಿರುವಂಥದ್ದು ನಾವು ಚರಿತ್ರೆಯಲ್ಲಿ ಗಮನಿಸುವಂಥ ಒಂದು ಅಪೂರ್ವವಾದಂಥ ಅಂಶ ಅಂದರೆ ತಪ್ಪಾಗಲಾರದು. ಈತ ಸೇವಣರ ಮೇಲೆ, ಉಚ್ಚಂಗಿ ಪಾಂಡ್ಯರ ಮೇಲೆ, ಮತ್ತು ಚೆಂಗಾಳ್ವ ಕೊಂಗಾಳ್ವರ ಮೇಲೆ ವಿಜಯವನ್ನು ಸಾಧಿಸಿದ ಮೇಲೆ ಚೋಳರ ಜೊತೆಯಲ್ಲೂ ಕೂಡ ಈತ ಹೆಚ್ಚು ಉತ್ತಮವಾಗಿ ಸಂಬಂಧವನ್ನು ಇಟ್ಕೊಳ್ಬೇಕು, ಮತ್ತು ಚೋಳರ ಭಾಗಗಳೇನಿದೆ ಆ ಭಾಗಗಳನ್ನು ಕೂಡ ತಮ್ಮ ಕೈವಶ ಮಾಡಿಕೊಳ್ಬೇಕು ಅಂತ ಹೇಳಿ ಆಲೋಚನೆಯನ್ನು ಮಾಡಿದ. ಅದರಲ್ಲೂ ಈ ಉತ್ತರದಲ್ಲಿ ಈತ ಏನು ಇಮ್ಮಡಿ ಬಲ್ಲಾಳ ಮಾಡಿದಂಥ ದಂಡಯಾತ್ರೆಗಳೇನಿದೆ ಆ ಎಲ್ಲ ಯಾವುದೇ ಆ ದಂಡಯಾತ್ರೆಗಳು ಹೊಯ್ಸಳರಿಗೆ ಹೆಚ್ಚು ಲಾಭವನ್ನು ತಂದುಕೊಡಲಿಲ್ಲ. ಹಾಗಾಗಿ ಏನು ಮಾಡ್ದ, ಈತ ದಕ್ಷಿಣದ ಕಡೆಗೆ ತನ್ನ ಗಮನವನ್ನು ಹರಿಸ್ತ. ದಕ್ಷಿಣದಲ್ಲಿ ಚೋಳರಾಜನಾಗಿದ್ದಂಥ ಕುಲೋತ್ತುಂಗ ತನ್ನ ಸಾಮಂತರಾದಂಥ ಪಾಂಡ್ಯ, ತೆಲುಗು ಚೋಳ ಮತ್ತಿತರ ನಾಯಕರ ದಂಗೆಗಳನ್ನು ದಮನ ಮಾಡತಕ್ಕಂಥದ್ದು ಈತನಿಗೆ ದುಸ್ತರವಾಗಿತ್ತು. ಹಾಗಾಗಿ ಏನು ಮಾಡ್ದ, ಕುಲೋತ್ತುಂಗ ತನ್ನ ವೈರಿಗಳನ್ನು ದಮನ ಮಾಡೋದಕ್ಕೋಸ್ಕರ ಇಮ್ಮಡಿ ಬಲ್ಲಾಳನ ಸಹಾಯವನ್ನು ಕೋರಿದ. ಇಮ್ಮಡಿ ಬಲ್ಲಾಳನು ಚೋಳ ರಾಜಕುಮಾರಿಯನ್ನು ವಿವಾಹ ಆಗುವುದರ ಮೂಲಕ ತನ್ನ ಮಗಳಾದಂಥ ಸೋಮಲೇ ದೇವಿಯನ್ನು ಕುಲೋತ್ತುಂಗನಿಗೆ ಕೊಟ್ಟು ವಿವಾಹ ಮಾಡುವುದರ ಮೂಲಕ ಚೋಳ ಮನೆತನ ಮತ್ತು ಹೊಯ್ಸಳ ಮನೆತದ ನಡುವೆ ವೈವಾಹಿಕ ಸಂಬಂಧವನ್ನು ಈತ ಏರ್ಪಡಿಸಿದಂಥದ್ದು ಗಮನಾರ್ಹವಾದಂಥ ವಿಚಾರ. ಅದರಲ್ಲೂ ಚೋಳ ರಾಜಕುಮಾರನಂಥ ರಾಜರಾಜನು, ಚೋಳ ರಾಜಕುಮಾರನಾದಂಥ ರಾಜರಾಜ ಎರಡನೆಯ ನರಸಿಂಹನ ಮಗಳನ್ನು ವಿವಾಹವಾಗುವುದರ ಮೂಲಕ ವೈವಾಹಿಕ ಸಂಬಂಧಗಳು ಹೆಚ್ಚು ಗಟ್ಟಿಯಾಗುವುದರ ಮೂಲಕ ಹೊಯ್ಸಳ ಮತ್ತು ಚೋಳರ ನಡುವೆ ಒಂದು ಸಂಘರ್ಷಕ್ಕೆ ಬದಲಾಗಿ ಸಾಮರಸ್ಯದ ಭಾವನೆ ಮೂಡಿದ್ದಂಥದ್ದು ಕೂಡ ಇಮ್ಮಡಿ ಬಲ್ಲಾಳನ ರಾಜನೀತಿಜ್ಞತೆಗೆ ಸಾಕ್ಷಿಯಾಗಿರುವಂಥದ್ದು ನಾವು ಗಮನಿಸಬೇಕಾಗ್ತದೆ. ಈ ಮಧ್ಯೆ ಮಾರವರ್ಮ ಸುಂದರ ಪಾಂಡೆ ಅನ್ನುವಂಥವನು ಅವನೇನು ಮಾಡ್ದ, ಬಾಣರ ಸಹಾಯವನ್ನು ಪಡ್ಕೊಂಡು ಚೋಳ ರಾಜ್ಯದ ಮೇಲೆ ದಾಳಿ ಮಾಡಿ ರಾಜರಾಜನನ್ನು ತನ್ನ ಅಂಕಿತದಲ್ಲಿಟ್ಕೊಂಡ. ಹಾಗಾಗಿ ರಾಜರಾಜನ ಕೋರಿಕೆಯಂತೆ ಇಮ್ಮಡಿ ಬಲ್ಲಾಳ ಪಾಂಡ್ಯ ಅರಸರನ್ನು ದಮನ ಮಾಡುವುದರ ಮೂಲಕ ರಾಜರಾಜನನ್ನು ಮತ್ತೆ ಸಿಂಹಾಸನದ ಮೇಲೆ, ಚೋಳ ಸಿಂಹಾಸನದ ಮೇಲೆ ಪ್ರತಿಷ್ಠಾಪನೆ ಮಾಡುವುದರ ಮೂಲಕ ಚೋಳ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅನ್ನುವಂಥ ಬಿರುದನ್ನು ಪಡ್ಕೊಂಡಿರುವಂಥದ್ದು ಕೂಡ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಅಂದರೆ ಅಷ್ಟರ ಮಟ್ಟಿಗೆ ಇಮ್ಮಡಿ ಬಲ್ಲಾಳ ಪರಾಕ್ರಮಿ, ಒಬ್ಬ ರಾಜನೈತಿಜ್ಞ, ಅರಸನಾಗಿದ್ದಂಥದ್ದು ಇಲ್ಲಿ ಗಮನಿಸಬೇಕಾಗಿರುವಂಥದ್ದು. ಹೀಗೆ ವೀರ ಯೋಧನಾಗಿ, ಚತುರ ಮುತ್ಸದ್ದಿಯಾಗಿ, ದಕ್ಷ ಆಡಳಿತಗಾರನಾಗಿ, ಕಲೆ ಮತ್ತು ಸಾಹಿತ್ಯದ ಪೋಷಕನಾಗಿ, ಸೈನಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಮಹೋನ್ನತವಾದಂಥ ಸಾಧನೆಗಳನ್ನು ಮಾಡಿದಂಥ ಹೊಯ್ಸಳರ ಘನತೆಯನ್ನು ಹೆಚ್ಚಿಸಿದಂಥ ಇಮ್ಮಡಿ ಬಲ್ಲಾಳ ಕ್ರಿಸ್ತ ಸಕ 1220 ಮರಣ ಹೊಂದುವುದರ ಮೂಲಕ ಒಂದು ಅಪೂರ್ವವಾದಂಥ ಅಧ್ಯಾಯ ಕೊನೆಯಾಗ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಈತನ ತರುವಾಯ ಹೊಯ್ಸಳ ರಾಜ್ಯವನ್ನು ಆಳ್ವಿಕೆ ಮಾಡಿದಂಥ ಮತ್ತು ಹೊಯ್ಸಳ ವಂಶದ ಶ್ರೇಷ್ಠ ಅರಸ ಯಾರಪ್ಪ ಅಂತ ಹೇಳಿದ್ರೆ ಮೂರನೇ ಬಲ್ಲಾಳ. ಈತ ಕ್ರಿಸ್ತ ಸಕ 1291 ಅಧಿಕಾರಕ್ಕೆ ಬರುವುದರ ಮೂಲಕ 1342 ಕೂಡ ಹೊಯ್ಸಳ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತಾನೆ. ಈತ ಮಹಾನ್ ಪರಾಕ್ರಮಿ, ಜೊತೆಗೆ ಯುದ್ಧ ಕಲೆಯಲ್ಲಿ, ರಾಜನೀತಿ ಮತ್ತು ಆಡಳಿತದಲ್ಲಿ ಅಪಾರವಾದಂಥ ಅನುಭವವನ್ನು ಹೊಂದಿದ್ದಂಥವನು. ಈತ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಹೊಯ್ಸಳರ ಪ್ರತಿಷ್ಠೆ ಎನ್ನುವಂಥದ್ದು ಸಂಪೂರ್ಣವಾಗಿ ಕಳೆಗುಂದಿದ್ದಂಥದ್ದು, ಜೊತೆಗೆ ಹೊಯ್ಸಳರ ಪ್ರಮುಖ ಶತ್ರುಗಳಾಗಿದ್ದಂಥ ಸೇವಣರು ನಿರಂತರವಾಗಿ ದಾಳಿಯನ್ನು ಮಾಡ್ತಾಯಿದ್ರು, ಮತ್ತು ಸಾಮಂತ ಅರಸರುಗಳು ತಮ್ಮ ಸ್ವಾರ್ಥಕ್ಕಾಗಿ ಹಲವಾರು ಸಂಚುಗಳನ್ನು ಮಾಡ್ತಾಯಿದ್ರು. ಆ ಮೂಲಕ ಇಡೀ ಹೊಯ್ಸಳ ರಾಜ್ಯ ತೀವ್ರವಾದಂಥ ಸಂಕಷ್ಟಕ್ಕೆ ಮತ್ತು ಸಮಸ್ಯೆಗಳಿಗೆ ತನ್ನನ್ನು ತಾನು ತೊಡಗಿಸಿಕೊಂಡಿತ್ತು. ಇಂಥ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬಂದಂಥ ಮೂರನೇ ಬಲ್ಲಾಳ ಅತ್ಯಂತ ಚತುರತೆಯಿಂದ ಮತ್ತು ಅತ್ಯಂತ ಈತ ಹೊಂದಿದಂಥ ಅಪ್ರತಿಮ ಸಾಹಸದಿಂದ ಎಲ್ಲ ಸಮಸ್ಯೆಗಳನ್ನು ಎದುರಿಸುವುದರ ಮೂಲಕ ಹೊಯ್ಸಳರ ಘನತೆಯನ್ನು ಎತ್ತಿ ಹಿಡಿದಂಥದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಜೊತೆಗೆ ಮೂರನೇ ಬಲ್ಲಾಳ ತಾನು ಅಧಿಕಾರಕ್ಕೆ ಬಂದಂಥ ಆರಂಭದ ವರ್ಷದಲ್ಲಿ ರಾಮನಾಥ ಮತ್ತು ರಾಜ್ಯದ ನೆರೆಹೊರೆಯ ಪ್ರದೇಶಗಳಲ್ಲಿ ನಡೀತಾ ಇದ್ದಂಥ ದಂಗೆಗಳೇನಿದೆ ಆ ದಂಗೆಗಳನ್ನು ದಮನ ಮಾಡುವುದರ ಮೂಲಕ ರಾಜ್ಯಕ್ಕೆ ಮತ್ತು ರಾಜ್ಯದಲ್ಲಿ ಶಾಂತಿ ನೆಲೆಸುವಂಥ ಒಂದು ಕೆಲಸವನ್ನು ಮಾಡ್ತಾನೆ. ರಾಮನಾಥ ಮರಣವನ್ನು ಹೊಂದಿದ ಮೇಲೆ ಅಧಿಕಾರಕ್ಕೆ ಬಂದಂಥ ವಿಶ್ವನಾಥ ಕೇವಲ 3 ಕಾಲ ಆಳ್ವಿಕೆಯನ್ನು ಮಾಡಿ ಮರಣವನ್ನು ಹೊಂದುತ್ತಾನೆ. ಆ ವಿಶ್ವನಾಥನ ಮರಣದ ನಂತರ 1301 ವಿಭಜನೆಯಾಗಿದ್ದಂಥ ಹೊಯ್ಸಳ ರಾಜ್ಯವನ್ನು ಒಂದುಗೂಡಿಸುವುದರ ಮೂಲಕ ಮತ್ತೆ ಅಖಂಡ ಹೊಯ್ಸಳ ರಾಜ್ಯವನ್ನು ಮೂರನೇ ಬಲ್ಲಾಳ ಪ್ರತಿಷ್ಠಾಪನೆಯನ್ನು ಮಾಡ್ತಾನೆ. ಹೊಯ್ಸಳ ರಾಜ್ಯವನ್ನು ಒಂದುಗೂಡಿಸಿದ ಮೇಲೆ ಸೇವುಣರನ್ನು ದಮನ ಮಾಡೋದಕ್ಕೋಸ್ಕರ ಈತ ಯುದ್ಧವನ್ನು ಮಾಡ್ತಾನೆ. ಹಾಗಾಗಿ ಕಂಪ್ಲಿಯಲ್ಲಿ ಇದ್ದಂಥ ಸೇವುಣರ ದಂಡನಾಯಕನನ್ನು ಸೋಲಿಸುವುದರ ಮೂಲಕ ಅದರ ಅಧೀನದಲ್ಲಿದ್ದಂಥ ಹೊಯ್ಸಳ ಪ್ರದೇಶಗಳನ್ನು ಮತ್ತೆ ವಾಪಸ್ ಪಡ್ಕೊಳ್ತಾನೆ. ಜೊತೆಗೆ ಚಿತ್ರದುರ್ಗದಲ್ಲಿದ್ದಂಥ ಹೊಯ್ಸಳ ರಾಜ್ಯಪಾಲನಾದಂಥ ಸೋಮಯ್ಯ ದಂಡನಾಯಕ ಈ ಕಂಪ್ಲಿಯ ಅರಸನ ಮೇಲೆ ದಾಳಿಯನ್ನು ಮಾಡಿ ಆತನನ್ನು ಸೋಲಿಸಿ ಆತನ ಅಧೀನದಲ್ಲಿದ್ದಂಥ ಹೊಯ್ಸಳರ ಪ್ರಾಂತ್ಯಗಳನ್ನು ಮತ್ತೆ ವಶಪಡಿಸಿಕೊಂಡು ಹೊಯ್ಸಳ ರಾಜ್ಯದಲ್ಲಿ ವಿಲೀನವನ್ನು ಮಾಡ್ತಾನೆ. ಜೊತೆಗೆ ಕ್ರಿಸ್ತಶಕ 1303 ಬಲ್ಲಾಳ ಸೇವುಣ ರಾಮಚಂದ್ರನ ಮೇಲೆ ದಾಳಿಯನ್ನು ಮಾಡಿ ಸೇವುಣರ ವಶದಲ್ಲಿದ್ದಂಥ ಅನೇಕ ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡು ತನ್ನ ರಾಜ್ಯಕ್ಕೆ ಸೇರಿಸಿಕೊಳ್ತಾನೆ. ಈ ವಿಜಯದಿಂದ ಅಂದರೆ ಸೇವುಣರ ಮೇಲೆ ಸಾಧಿಸಿದಂಥ ವಿಜಯದಿಂದ ಪ್ರಭಾವಿತನಾಗಿ ಪಾಂಡ್ಯ ರಾಜ್ಯದ ಮೇಲೂ ಕೂಡ ದಾಳಿಯನ್ನು ಮಾಡ್ತಾನೆ. ಆ ಪಾಂಡ್ಯ ರಾಜ್ಯರನ್ನು ಸೋಲಿಸಿ ಅವರ ವಶದಲ್ಲಿದ್ದಂಥ ಬಹುಭಾಗವನ್ನು ಆಕ್ರಮಣವನ್ನು ಮಾಡುವುದರ ಮೂಲಕ 1310 ವೇಳೆಗೆ ಮೂರನೇ ಬಲ್ಲಾಳ ಇಡೀ ದಕ್ಷಿಣ ಭಾರತದ ಚಕ್ರವರ್ತಿ ಎನಿಸಿದಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಹಾಗಾಗೇ ಭಾರತದ ಅದರಲ್ಲೂ ಕರ್ನಾಟಕ ಚರಿತ್ರೆಯಲ್ಲಿ ಯಾಕೆ ಮೂರನೇ ಬಲ್ಲಾಳನನ್ನು ನಾವು ಸ್ಮರಣೆ ಮಾಡಿಕೊಳ್ಬೇಕಾಗ್ತದೆ ಅಂದರೆ ಇದೇ ಸಂದರ್ಭದಲ್ಲಿ ಉತ್ತರದಲ್ಲಿ ಖಿಲ್ಜಿ ಅಂದರೆ ದೆಹಲಿ ಸುಲ್ತಾನರು ಆಳ್ವಿಕೆಯನ್ನು ಮಾಡ್ತಾ ಇದ್ದರೆ ದಕ್ಷಿಣದಲ್ಲಿ ಮೂರನೇ ಬಲ್ಲಾಳ ಇಡೀ ದಕ್ಷಿಣದ ಎಲ್ಲ ರಾಜ್ಯಗಳನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಆಳ್ವಿಕೆಯನ್ನು ಮಾಡ್ತಾ ಇದ್ದ. ಹಾಗಾಗೇ ಈತನನ್ನು ಪ್ರಥಮ ದಕ್ಷಿಣ ಭಾರತದನ್ನು ಆಳ್ವಿಕೆ ಮಾಡಿದಂಥ ಪ್ರಥಮ ಹೊಯ್ಸಳ ಅರಸ ಅಂತಲೂ ಕೂಡ ಚರಿತ್ರಕಾರರು ಗುರುತಿಸಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಜೊತೆಗೆ ಅಲ್ಲಾವುದ್ದೀನ್ ಖಿಲ್ಜಿ ಏನು ಉತ್ತರದಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದ, ಆತ ದಕ್ಷಿಣ ಭಾರತದಲ್ಲಿದ್ದಂಥ ರಾಜ್ಯಗಳನ್ನು ಮತ್ತು ಅಲ್ಲಿದ್ದಂಥ ಸಂಪತ್ತನ್ನು ಕೊಳ್ಳೆ ಹೊಡಿಬೇಕು ಅನ್ನುವಂಥ ಉದ್ದೇಶದಿಂದ ತನ್ನ ಸೇನಾ ದಂಡನಾಯಕನಾದಂಥ ಮಲ್ಲಿಕಾಫರ್ನನ್ನು ದಕ್ಷಿಣ ಭಾರತದ ದಂಡಯಾತ್ರೆಗೆ ನಿಯೋಜನೆಯನ್ನು ಮಾಡ್ತಾನೆ. ಆತ ದೇವಗಿರಿಯಲ್ಲಿದ್ದಂಥ ಸೇವುಣರನ್ನು ಮತ್ತು ವಾರಂಗಲ್ನಲ್ಲಿದ್ದಂಥ ಕಾಕತೀಯರನ್ನು ಸೋಲಿಸುವುದರ ಮೂಲಕ ತನ್ನ ದಂಗೆಯನ್ನು ಆರಂಭಿಸ್ತಾನೆ. ಇದೇ ಸಂದರ್ಭದಲ್ಲಿ ದ್ವಾರಸಮುದ್ರದ ಮೇಲೂ ಕೂಡ ದಾಳಿಯನ್ನು ಮಾಡ್ತಾನೆ. ಆ ದಾಳಿಯಲ್ಲಿ ಬಲ್ಲಾಳ ಸೋಲನ್ನು ಕಾಣುವುದರ ಮೂಲಕ ಪಲಾಯನ ಮಾಡ್ತಾನೆ. ಜೊತೆಗೆ ತುಘಲಕರ ದಂಡನಾಯಕನಾಗಿದ್ದಂಥ ಗಶ್ಯಪ್ ಅನ್ನುವಂಥವನನ್ನು ದಕ್ಷಿಣ ಭಾರತದ ಪ್ರಾಂತ್ಯಾಧಿಕಾರಿಯನ್ನಾಗಿ ನೇಮಿಸಿ ದೆಹಲಿಗೆ ಹಿಂದಿರುಗ್ತಾನೆ. ಅಲ್ಲಾವುದ್ದೀನ್ ಖಿಲ್ಜಿ ಮತ್ತು ಮೊಹಮ್ಮದ್ ಬಿನ್ ತುಘಲಕ್ಕನ ಕಾಲದಲ್ಲಿ ಏನು ನಿರಂತರವಾದಂಥ ದಾಳಿಗೆ ದ್ವಾರಸಮುದ್ರ ಗುರಿಯಾಗ್ತದೆ, ಆ ಗುರಿಯಾದಂಥ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಸೈನಿಕವಾಗಿ ಮತ್ತು ಆರ್ಥಿಕ ಸಂಪನ್ಮೂಲದ ದೃಷ್ಟಿಯಿಂದ ಎರಡರಿಂದಲೂ ಕೂಡ ಕ್ಷೀಣಿಸ್ತಕ್ಕಂಥ ಒಂದು ಪರಿಸ್ಥಿತಿಗೆ ಹೊಯ್ಸಳ ಸಾಮ್ರಾಜ್ಯ ಒಳಗಾಗ್ತದೆ. ಹಾಗಾಗಿ ಏನು ಮೊಹಮ್ಮದ್ ಬಿನ್ ತುಘಲಕ್ಕನ ಪ್ರಾಂತ್ಯಾಧಿಕಾರಿಯಾಗಿದ್ದಂಥ ಗರ್ಷಪ್ಪ ಕೆಲವೇ ತಿಂಗಳಲ್ಲಿ ಮತ್ತೆ ಮೊಹಮ್ಮದ್ ಬಿನ್ ತುಘಲಕ್ಕನ ವಿರುದ್ಧ ದಂಗೆಯನ್ನು ಹೇಳ್ತಾನೆ. ಆ ದಂಗೆಯನ್ನು ದಮನ ಮಾಡೋದಕ್ಕೋಸ್ಕರ ದೆಹಲಿಯಿಂದ ಮೊಹಮ್ಮದ್ ಬಿನ್ ತುಘಲಕ್ ದಕ್ಷಿಣಕ್ಕೆ ಧಾವಿಸ್ತಾನೆ. ಗುರ್ಷಪ್ಪ ಏನು ಮಾಡ್ತಾನೆ, ಸುಲ್ತಾನನ್ನು ಎದುರಿಸೋಕ್ಕಾಗದೇ ಕಂಪ್ಲಿಯಲ್ಲಿ ಹೋಗಿ ಆಶ್ರಯವನ್ನು ಪಡಿತಾನೆ. ಸುಲ್ತಾನ ಕಂಪ್ಲಿಯನ್ನು ವಶಪಡಿಸ್ಕೊಳ್ಳುವುದರ ಮೂಲಕ ಗುರ್ಷಪ್ಪನನ್ನು ಹಿಡಿಯುವುದಕ್ಕೆ ಪ್ರಯತ್ನ ಮಾಡ್ತಾನೆ. ಹಾಗಾಗಿ ಗುರುಷಪ್ಪ ಏನು ಮಾಡ್ತಾನೆ, ಅಲ್ಲಿಂದ ತಪ್ಪಿಸಿಕೊಂಡು ದ್ವಾರಸಮುದ್ರದಲ್ಲಿ ಬಂದು ಆಶ್ರಯವನ್ನು ಪಡಿತಾನೆ. ಆ ಸಂದರ್ಭದಲ್ಲಿ ಬಲ್ಲಾಳ ಇಮ್ಮಡಿ ಬಲ್ಲಾಳ ಗುರುಷಪ್ಪನನ್ನು ಹಿಡಿದು ಸುಲ್ತಾನನಿಗೆ ಒಪ್ಪಿಸ್ತಾನೆ. ಈ ಘಟನೆಗಳ ನಂತರ ಸುಲ್ತಾನ ಏನು ಮಾಡ್ತಾನೆ, ಮಧುರೆಯವರೆಗೂ ಮುನ್ನುಗ್ಗಿ ಆ ಗಿಯಾಸುದ್ದೀನನ್ನು ರಾಜ್ಯಪಾಲನನ್ನಾಗಿ ನೇಮಕ ಮಾಡಿ ಹಿಂದಿರುಗ್ತಾನೆ. ಗಿಯಾಸುದ್ದೀನ್ ಏನು ಮಾಡ್ತಾನೆ, ಸುಲ್ತಾನನ ವಿರುದ್ಧ ಸಿಡಿದೆದ್ದು ಸ್ವತಂತ್ರ ಆಡಳಿತವನ್ನು ಆರಂಭ ಮಾಡ್ತಾನೆ. ಹಾಗಾಗಿ ಇಂಥ ಒಂದು ಪರಿಸ್ಥಿತಿಯನ್ನು ತಿಳ್ಕೊಂಡಂಥ ಮೂರನೇ ಬಲ್ಲಾಳ ಏನು ಮಾಡ್ತಾನೆ, ಅನೇಕ ಹಿಂದೂ ಅರಸರುಗಳನ್ನು ಸಂಘಟನೆ ಮಾಡಿ ಮಧುರೆಯ ಒಂದು ಬಳಿ ಗಿಯಾಸುದ್ದೀನನ ಮೇಲೆ ಯುದ್ಧವನ್ನು ಸಾರ್ತಾನೆ. ಆ ಯುದ್ಧವನ್ನು ಸಾರದ ಮೇಲೆ ಗಿಯಾಸುದ್ದೀನನ ಸೈನ್ಯಕ್ಕೂ ಮತ್ತು ಮೂರನೇ ಬಲ್ಲಾಳನ ಸಂಘಟಿತ ಸೈನ್ಯಕ್ಕೂ ಕ್ರಿಸ್ತಶಕ 1342 ತಿರುಚಿರಾಪಳ್ಳಿ ಬಳಿ ಯುದ್ಧ ನಡೀತದೆ. ಆ ತಿರುಚಿರಾಪಳ್ಳಿಯ ಬಳಿ ನಡೆದಂಥ ಒಂದು ಕಾಳಗದಲ್ಲಿ ಈತ ಮೂರನೇ ಬಲ್ಲಾಳ ವೀರಾವೇಶದಿಂದ ಹೋರಾಟ ಮಾಡುವುದರ ಮೂಲಕ ವೀರ ಸ್ವರ್ಗವನ್ನು ಪಡಿತಾನೆ. ಈತನ ಮರಣದ ನಂತರ ಅಂದರೆ ಮೂರನೇ ಬಲ್ಲಾಳನ ಮರಣದ ನಂತರ ಅವನ ಮಗನಾದಂಥ ವಿರೂಪಾಕ್ಷ ಅಧಿಕಾರಕ್ಕೆ ಬರ್ತಾನೆ. ಆದರೆ ಇಷ್ಟೊತ್ತಿಗಾಗಲೇ ಸೈನಿಕವಾಗಿ ಮತ್ತು ಆರ್ಥಿಕ ಸಂಪನ್ಮೂಲದ ದೃಷ್ಟಿಯಿಂದ ಅತ್ಯಂತ ಕ್ಷೀಣವಾದಂಥ ಮತ್ತು ಅತ್ಯಂತ ಕಷ್ಟಕರವಾದಂಥ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದುದರಿಂದ ಹೊಯ್ಸಳ ರಾಜ್ಯ 1346 ಹೊತ್ತಿಗೆ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಾ ಹೋಗ್ತದೆ. ಹಾಗಾಗಿ ವಿರೂಪಾಕ್ಷನ ನಂತರ ಒಂದು ರೀತಿಯಲ್ಲಿ ಹೊಯ್ಸಳ ರಾಜ್ಯ ಸಂಪೂರ್ಣವಾಗಿ ಪತನವಾಗುವಂಥದ್ದನ್ನು ನಾವಿಲ್ಲಿ ಗುರುತಿಸಬೇಕಾಗ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಹೊಯ್ಸಳ ಸಾಮ್ರಾಜ್ಯ ಏನಿದೆ ಅಥವಾ ಹೊಯ್ಸಳ ರಾಜ್ಯ ಏನಿದೆ, ಸಳ ಅಥವಾ ನೃಪಕಾಮನಿಂದ ಸ್ಥಾಪನೆಗೊಂಡು ವಿಷ್ಣುವರ್ಧನ ಮತ್ತು ಎರಡನೇ ಬಲ್ಲಾಳ ಮತ್ತು ಮೂರನೇ ಬಲ್ಲಾಳರಂತಹ ಅಪ್ರತಿಮ ನಾಯಕರಿಂದ ರಾಜರಿಂದ ಒಂದು ವಿಸ್ತೃತ ಸಾಮ್ರಾಜ್ಯವಾಗಿ ರೂಪುಗೊಂಡು 1346ರ ಹೊತ್ತಿಗೆ ಕರ್ನಾಟಕದ ಚರಿತ್ರೆಯಿಂದ ಕಣ್ಮರೆಯಾದರೂ ಸಹ ಕಲಾ ಮತ್ತು ವಾಸ್ತುಶಿಲ್ಪ ರಂಗದಲ್ಲಿ, ಸಾಹಿತ್ಯಿಕ ರಂಗದಲ್ಲಿ, ಧಾರ್ಮಿಕ ರಂಗದಲ್ಲಿ ಮತ್ತು ಸಾಂಸ್ಕೃತಿಕ ರಂಗದಲ್ಲಿ ತನ್ನದೇ ಆದಂಥ ಒಂದು ವಿಶಿಷ್ಟತೆಯನ್ನು ಇವತ್ತಿಗೂ ಕೂಡ ಉಳಿಸಿ ಹೋಗಿರುವಂಥದ್ದು ನಾವೆಲ್ಲರೂ ಕೂಡ ಪುನರ್ಮನನ ಮಾಡಿಕೊಳ್ತಕ್ಕಂಥ ಅಂಶ ಅಂದರೆ ತಪ್ಪಾಗಲಾರದು. ಏಕೆಂದರೆ ಇವತ್ತಿಗೂ ಕೂಡ ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆಯಲ್ಲಿ ಹೊಯ್ಸಳರ ಒಂದು ಅಧ್ಯಾಯ ಏನಿದೆ, ಆ ಚರಿತ್ರೆಯನ್ನು ನಾವೇನು ಅಧ್ಯಯನವನ್ನು ಮಾಡ್ತೀವಿ, ಆ ಹೊಯ್ಸಳರ ಅಧ್ಯಾಯ ನಿಜಕ್ಕೂ ಕೂಡ ನಮ್ಮೆಲ್ಲರಿಗೂ ಕೂಡ ಒಂದು ಮಾರ್ಗದರ್ಶಿಯಾದಂಥ ಮತ್ತು ನಮಗೆ ಪ್ರೇರಣೆಯನ್ನು ನೀಡತಕ್ಕಂಥ ಒಂದು ಅಧ್ಯಾಯ ಅಂದರೆ ತಪ್ಪಾಗಲಾರದು. ಯಾಕೆಂದರೆ ಇವತ್ತಿಗೂ ಕಲಾ ಪ್ರಕಾರಗಳನ್ನು ಅಧ್ಯಯನ ಮಾಡಬೇಕಾದ್ರೆ, ಸಾಹಿತ್ಯಿಕ ಪ್ರಕಾರಗಳನ್ನು ಅಧ್ಯಯನ ಮಾಡಬೇಕಾದ್ರೆ, ಧಾರ್ಮಿಕ ವಿಚಾರಗಳ ಬಗ್ಗೆ, ಅದರಲ್ಲೂ ಧಾರ್ಮಿಕ ಸಹಿಷ್ಣುತೆಯ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ ನಾವು ಹೊಯ್ಸಳರ ಕೊಡುಗೆಗಳನ್ನಂತೂ ನಿರ್ಲಕ್ಷ್ಯ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಅಷ್ಟರ ಮಟ್ಟಿಗೆ ಕರ್ನಾಟಕದ ಸಾಂಸ್ಕೃತಿಕ ರಂಗವನ್ನು ಹೊಯ್ಸಳರು ಪ್ರಭಾವಿಸಿರುವಂಥದ್ದು ನಮಗೆ ಗೋಚರ ಆಗ್ತದೆ. ಇದರ ಜೊತೆಗೆ ಹೊಯ್ಸಳರು ಆಡಳಿತಾತ್ಮಕವಾಗಿ ಏನೆಲ್ಲ ಕೊಡುಗೆಗಳನ್ನು ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ ಮತ್ತು ಸಾಂಸ್ಕೃತಿಕ ರಂಗದಲ್ಲಿ ಅದರಲ್ಲೂ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಏನೆಲ್ಲ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರಗಳನ್ನು ನಾನು ನಿಮಗೆ ಮುಂದಿನ ತರಗತಿಯಲ್ಲಿ ತಿಳಿಸ್ತಾ ಹೋಗ್ತೀನಿ. ಈ ಒಂದು ತರಗತಿಯಲ್ಲಿ ವಿಷ್ಣುವರ್ಧನನ ಬಗ್ಗೆ, ಎರಡನೇ ಬಲ್ಲಾಳನ ಬಗ್ಗೆ ಮತ್ತು ಮೂರನೇ ಬಲ್ಲಾಳನ ಬಗ್ಗೆ ಮತ್ತು ಅವರೆಲ್ಲರ ಸೈನಿಕ ಧಾರ್ಮಿಕ ಸಾಧನೆಗಳ ಬಗ್ಗೆ ಆಸಕ್ತಿಯಿಂದ ಆಲಿಸಿದಂಥ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಈ ತರಗತಿಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ರಿಗೂ ವಂದನೆಗಳು.
ಇದುವರೆಗೆ ಬಾನುಲಿ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಸಹಾಯಕ ಪ್ರಾಧ್ಯಾಪಕರು ಮತ್ತು ಸಂಶೋಧಕರಾದ ವೆಂಕಟೇಶ್ ಟಿಎಸ್. ನಿರ್ಮಾಣ ರೇಡಿಯೋ ಸಿದ್ಧಾರ್ಥ 90.8 FM, ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರ, SSIT ಕ್ಯಾಂಪಸ್, ಮರಳೂರು, ತುಮಕೂರು. ಈ ಬಾನುಲಿ ಪಾಠದ ಮುಖ್ಯ ಸಂಯೋಜಕರು ಪ್ರೊಫೆಸರ್ ಎನ್ ಉಷಾರಾಣಿ, ನಿರ್ವಹಣೆ ಡಾಕ್ಟರ್ ಬಿಟಿ ಮುದ್ದೇಶ್ ಮತ್ತು ಶಿವಾಜಿ ಗಣೇಶನ್, ನಿರ್ಮಾಣ ಮೇಲ್ವಿಚಾರಣೆ ಧ್ವನಿ ಮುದ್ರಣ ರಶ್ಮಿ ಅಮ್ಮೆಂಬಳ, ಸಂಕಲನ ವಿನುತ್ ಟಿಕೆ.